यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभा हरिकथामृत सार गुरुगळ करुणदिन्दा पणित पेळुवे परम भगवत् भक्तरिदना दरदि केळुवुदु कृष्ण. ಇಲ್ಲಿ ನಾವು ಇಷ್ಟು ತನಕ ಪಂಚಮಹಾಯಜ್ಞ ಸಂಧಿಯಲ್ಲಿ ಭಗವಂತನ ಈ ಚತುರ್ವಿಂಶ ಮೂರ್ತಿ ಈ ರೂಪಗಳನ್ನ ನಮ್ಮೊಳಗೆ ಹೇಗಿಟ್ಟುಕೊಳ್ಳೋದು, ನಮ್ಮೊಳಗೆ ದೇವರಿದ್ದಾನೆ ಇದನ್ನ ಹೇಗೆ ಚಿಂತನೆ ಮಾಡೋದು, ಎಲ್ಲೆಲ್ಲಿ ಇಟ್ಟುಕೊಳ್ಳೋದು ಅಂತ ನೋಡಿದ್ದೀವಿ. ನಮ್ಮೊಳಗೆ ಇರುವಂತ ದೇವರೇ ಈ ತತ್ವಗಳಲ್ಲಿನೂ ಇದ್ದಾನೆ. ತತ್ವಕ್ಕೆ ನಿಯಾಮಕಳಾದಂತ ಎಲ್ಲದಕ್ಕೆ ನಿಯಾಮಕಳಾದಂತ ಆ ಲಕ್ಷ್ಮಿ ತನಕ ಹೋಗ್ಬೇಕು. ಅದಕ್ಕೆ ನಾವು ಹೇಳೋವಾಗ ಆಯತನ ಪ್ರತಿಷ್ಠ ವಿಶೇಷ ನಾಮ, ಆಮೇಲೆ ಆ ನಾಮ ವಿಶೇಷ ನಾಮ ಅಂದ್ರೆ ಇಲ್ಲಿ ಆಯಾ ಹೆಸರುಗಳನ್ನೇ ವಿಶೇಷ ನಾಮ ತರನ ಇಟ್ಕೋಬಹುದು, ಅಥವಾ ಅಕ್ಷರಗಳು ಇದೆ ಗಾಯತ್ರಿಗೆ ಸಂಬಂಧಪಟ್ಟ ಅಕ್ಷರಗಳು ಇದೆ ಅದನ್ನ ಇಟ್ಟುಕೋಬಹುದು. ಆಮೇಲೆ ಅದರಿಂದ ಆಗುವಂತ ಏನಂತ ಚಿಂತನೆ, ಒಂದು ಹೆಸರು ಇದ್ರೆ ಆ ಹೆಸರನ್ನ ಏನು ಬರೀ ಹೆಸರಲ್ಲ, ನಮ್ ತರ ಹೆಸರಲ್ಲ ದೇವರದು, ಆ ಹೆಸರನ್ನ ಏನು ಅದು ಹೆಸರು ಅಂಬೋದು ಏನು ಅಂಬ ಗುಣ ಭಗವಂತನ ಆ ಗುಣ ಅದನ್ನ ಚಿಂತನೆ ಮಾಡೋದು, ಆ ಗುಣದ ಆ ಒಂದೊಂದು ಗುಣವನ್ನ ಚಿಂತನೆ ಮಾಡೋದು ಅದು ಅನುಸಂಧಾನ ಅಂತಾನು ಹೇಳ್ತೀವಿ, ಪ್ರವೃತ್ತಿ ಅಂತಾನು ಹೇಳ್ತೀವಿ. ಸೊ ಪ್ರವೃತ್ತ ನಾಮ ಅದನ್ನ ಚಿಂತನೆ ಮಾಡೋದು. ಹೀಗೆ ನಾಲ್ಕು ಸೇರಿದ್ರೆ ನಾಲ್ಕು ಪಾದಗಳು, ನಾಲ್ಕು ಒಂದು ಸ್ಟೂಲ್ ಏನೋ ತಗೊಂಡ ನಾಲ್ಕು ಇದ್ರೆ ಇಟ್ ಈಸ್ ಫರ್ಮ್ ಅಂಡ್ ಸ್ಥಿರ ಆಗತ್ತೆ. ಸೊ ಹೀಗೆ ಚಿಂತನೆ. ಸೊ ನಮ್ಮೊಳಗೆ ದೇಹದೊಳಗೆ ಇರುವಂತದ್ದು, ಹೊರಗೆ ಇರುವಂತದ್ದು, ದೇಹದೊಳಗೇನು ಒಂದು ತುಣುಕಿದ ಅದಕ್ಕೆ ಏನ್ ಹೇಳ್ತೀವಿ, ಖಂಡ ಅಖಂಡ ಅಂತ ಹೇಳ್ತೀವಿ. ಅಖಂಡ ಖಂಡ ಆಮೇಲೆ ನಿತ್ಯ ಅನಿತ್ಯವಾಗಿರುವಂತದ್ದು ಅಂದ್ರೆ ನಮ್ಮೊಳಗೆ ಇರುವಂತದ್ದೆಲ್ಲವೂ ಈ ಎಷ್ಟು ದಿವಸ ನಮ್ಗೆ ದೇಹ ಇರತ್ತೋ ಅಷ್ಟು ದಿವಸ ಇರತ್ತೆ. ನಮ್ಮೊಳಗೆ ಇರುವಂತ ದೇವತೆಗಳು ಅವರು ದೇಹ ಅವ್ರಿಗೆ ಪದವಿಗಳು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸನೇ ಇರುತ್ತೆ. ಸೊ ಆಯತನ ಅಂಬೋದು ಇಟ್ ಈಸ್ ಟೆಂಪ್ರರಿ ಥಿಂಗ್ ಆಗತ್ತೆ, ಬಟ್ ಸ್ಟಿಲ್ ಇಟ್ ಈಸ್ ಅನ್ ಅಬೋಟ್ ಫಾರ್ ಅಸ್ ಟು ವರ್ಷಿಪ್. ನಮ್ಮ ದೇಹ ಇದೆ, ಇರೋ ಕಾಲ ಇರೋ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಚಿಂತನೆ ಇಲ್ಲೇ ಮಾಡ್ಬೋದು, ಅದು ಆಯತನ. ಪ್ರತಿಷ್ಠೆ ಅಂಬೋದು ಯಾವತ್ತು ಇರುವಂತದ್ದು, ಪ್ರತೀಕ ಪ್ರತಿಷ್ಠ ಇದೆಲ್ಲ ಬೇಸಿಕಲಿ ನಾವು ಪ್ರತಿಮಾ ಪ್ರತೀಕ ಇದೆಲ್ಲ ಹೇಳ್ತೀವಿ. ಇದಕ್ಕೆ ಬೇಸಿಕ್ ಅರ್ಥ ಏನು ಅಂದ್ರೆ ಪ್ರತಿಮಾ ಪ್ರತಿಷ್ಠ ಪ್ರತಿಮಾ ಅಂದ್ರನೆ ಏನರ್ಥ ಅಂದ್ರೆ ಪ್ರತಿಮಾ ಅಂದ್ರೆ ಒಂದು ಅಬೋರ್ಡ್ ಅಂತ ನಾನು ಇಂಗ್ಲಿಷ್ಲೆ ಬೇಕಾದ್ರೆ ಲೂಸ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಬಟ್ ಪ್ರತಿಮಾ ಅಂತ ಚೇತನಕ್ಕೆ ಬಂದಾಗ ವಾಯು ಪ್ರತಿಮಾ ವಾಯು ಪ್ರತೀಕ ಲಕ್ಷ್ಮಿ ಪ್ರತಿಮಾ ಅಂತ ಹೇಳ್ತೀವಿ. ಅಂದ್ರೆ ಏನು ಅಂದ್ರೆ ಪ್ರತಿಮಾ ಅಂದ್ರೆ ಅವರು ಭಕ್ತರು, ಅವರಲ್ಲಿ ಯಾವತ್ತೂ ದೇವರು ಇರ್ತಾನೆ, ಭಕ್ತರಲ್ಲಿ ದೇವರು ಇರ್ತಾನೆ. ಸೊ ಪ್ರತಿಮಾ ಅಂದ್ರೆ ಭಕ್ತರು ಅಂತಾನೆ ಅರ್ಥ ಆಗತ್ತೆ. ಸೊ ಭಕ್ತರು ಅಂದ್ರೆ ದೇವತೆಗಳೆಲ್ಲ ಭಕ್ತರು, ಅವರೆಲ್ಲ ಪ್ರತಿಮಾ ಸ್ಥಾನೀಯರಾಗಿ ಆಗ್ಬಿಟ್ಟು ನಾವೇ ನಿನ್ನ ಭಕ್ತರು ಅಂತ ಸೇವೆ ಮಾಡ್ತಾರೆ ದೇವರನ್ನ. ಯಾವತ್ತೂ ಹತ್ರ ಇದ್ದು ಯಾವತ್ತೂ ಸೇವೆ ಮಾಡೋಳು, ಅನಾದಿ ಕಾಲದಿಂದ ಅನಂತ ಕಾಲ ತನಕ ಸೇವೆ ಮಾಡೋಳು ಲಕ್ಷ್ಮಿ ಆಗತ್ತೆ. ಸೊ ಸ್ಥಿರವಾದ ಯಾವತ್ತೂ ಇರುವಂತ ಪ್ರತಿಮಾ ಪ್ರತಿಷ್ಠ ಅಂತ ಅದಕ್ಕೆ ಹೇಳ್ತಾರೆ. ಅವಳದೇ ಚೇಂಜ್ ಆಗೋದಿಲ್ಲ, ಉಳಿದವ್ರಿಗೆಲ್ಲ ಒಂದು ಕಾಲದ ಇದು ಇದೆ, ಇವಳಿಗೆ ಇಲ್ಲ. ಸೊ ಅದಕ್ಕೆ ಸ್ಥಿರವಾದ ಪ್ರತಿಮಾ ಪ್ರತಿಷ್ಠ ಲಕ್ಷ್ಮೀ ದೇವಿ ಆಗ್ತಾಳೆ. ಲಕ್ಷ್ಮಿ ಆದ್ಮೇಲೆ ಮುಖ್ಯ ಪ್ರಾಣ, ನಾವು ಮಾಡ್ಬೇಕಂದ್ರ ಆ ಕರ್ಮವು ಸಮರ್ಪಣೆ ಆಗ್ಬೇಕಂದ್ರ ವಾಯುದೇವರನ್ನ ಇಟ್ಕೊಳ್ತೀವಿ, ವಾಯು ಅಂತರ್ಗ ಲಕ್ಷ್ಮೀ ನಾರಾಯಣ ಅಂತ ಇಟ್ಕೊಳ್ತೀವಿ. ಸೊ ಇಲ್ಲಿ ಆಯತನ ಪ್ರತಿಷ್ಠ ಆಗತ್ತೆ, ರಹಸ್ಯ ನಾಮ ಅಂತಾರ, ರಹಸ್ಯ ನಮ್ಗೆ ಗೊತ್ತಿದೆ ಇಲ್ವಾ, ಈ ಒಂದು ಹೆಸರು ಇಲ್ಲಿ ದಾಸರು ಕೊಟ್ಟಿದ್ದಾರೆ, ಈ ಕೇಶವ ನಾರಾಯಣ ಮಾಧವ ಇದೇ ರಹಸ್ಯ ನಾಮ ಅಂತ ತಕೊಂಡು ಇದನ್ನ ಅರ್ಥವನ್ನ ತಕೊಂಡು ಎಷ್ಟೆಷ್ಟ ಆಗತ್ತೋ ಅಷ್ಟು ಅರ್ಥಗಳನ್ನ ತಕೊಳ್ಳೋದು. ಸೊ ಹೀಗೆ ಮಾಡ್ತಾ ಬಂದಿದ್ವಿ. ಇಲ್ಲಿ ಬಂದಾಗ ನಮ್ಗೆ ಇವಾಗ ಪಂಚಭೂತಗಳು ಆಯ್ತು, ಪಂಚಭೂತಗಳಲ್ಲಿ ಹೇಗೆ ದೇಹದೊಳಗೆ ಈ ಪಂಚಭೂತಗಳು, ಇದು 20th ಪದ್ಯ ನೋಡಿದ್ದೀವಿ, ನೆಲದೊಳಪ್ಪನು ಅಲ್ಲಿ ನೋಡೋವಾಗ ಐದು ಪಂಚಭೂತಗಳು ಬಂತು. ಈ ಪಂಚಭೂತಗಳು ಅಂಬೋದು ನಮ್ಮ ಪಂಚಭೂತಗಳು ಹೊರಗೇನೋ ನಮ್ಗೆ ಇದೆ, ಒಳಗೆ ನಮ್ಮ ದೇಹದಲ್ಲೇ ಈ ಪಂಚಭೂತಗಳು ಇದೆ. ಹಾರ್ಡ್ ಪೋರ್ಷನ್ಸ್ ಬೋನ್ಸ್ ಮುಂತಾದ ಇದೆ, ಪೃಥ್ವಿ ಅಂಶ ಇದೆ, ಆಮೇಲೆ ನೀರಿನ ಅಂಶ ಇದೆ, ಬ್ಲಡ್ ಎಲ್ಲ ಇದೆ, ನೀರಿನ ಅಂಶ ಇದೆ. ಸೊ ಹೀಗೇನೆ ಒಂದೊಂದು ಅಂಶಕ್ಕೆ ತೇಜಸ್ ಅಂಶ, ಹೀಟ್ ಈಸ್ ದೇರ್, ಗಾಳಿ ಸಂಚಾರ ಇದಕ್ಕೋಸ್ಕರ ಇದು ಇದೆ. ಇಟ್ ಈಸ್ ಲೈಕ್ ಅ ಬಲೂನ್, ಒಳಗೆ ಗಾಳಿ ಇದ್ರೆ ಇರುತ್ತೆ, ಗಾಳಿ ಹೊರಟೋದ್ರೆ ಒಂದು ಎಲ್ಲ ಶುಷ್ಕವಾಗ್ಬಿಡತ್ತೆ. ಸೊ ಪಾಪ ಪುರುಷ ವಿಸರ್ಜನೆ ಮಾಡುವಾಗ ಅದನ್ನ ಹಾಗೆ ಮಾಡ್ತೀವಿ, ಆ ಪಾಪ ಪುರುಷನಲ್ಲಿ ಇರುವಂತ ಗಾಳಿ ಎಲ್ಲ ತೆಗೆದು ಬಿಟ್ರೆ ಅವನು ಒಣಗೋಗ್ತಾನೆ ಚೆನ್ನಾಗೆ. ಸೊ ಹೀಗೆ ಗಾಳಿ ಎಂಬುದು ಇದೆ, ಆಕಾಶ ಎಲ್ಲವೂ ಇರ್ಲಕ್ಕೆ ಅವಕಾಶವಾಗಿ ಇದೆ. ಸೊ ಈ ಪಂಚಭೂತವನ್ನ ನಮ್ಮೊಳಗೆ ಇಟ್ಕೊಳ್ತೀವಿ, ಪಂಚಭೂತವನ್ನ ಈ ದೇಹದಲ್ಲಿ ಇಟ್ಕೊಂಡ್ರೆ ಖಂಡರೂಪ ಆಗತ್ತೆ, ಆಯತನ ಆಗತ್ತೆ. ಅದನ್ನ ಹೊರಗಿರುವಂತ ತತ್ವದಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿಯಲ್ಲಿ ಎಲ್ಲದಕ್ಕಿನ ಮೂಲ ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮಿಯಲ್ಲಿ ಇಟ್ಟುಕೊಂಡು ಅದೇ ಪ್ರತಿಷ್ಠೆ ಆಗುತ್ತೆ. ನಾಮಗಳು ಏನಾಗತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಕೃಷ್ಣ ರೂಪದಲ್ಲಿ ಇದ್ದಾನೆ, ಕೃಷ್ಣ ರೂಪದಲ್ಲಿ ಇದ್ದಾನೆ, ಹರಿ ರೂಪದಲ್ಲಿ ಇದ್ದಾನೆ, ಈ ಒಂದೊಂದೇ ರಹಸ್ಯ ನಾಮ ಅಂತ ತಕೊಳ್ಳೋದು. ಬಿಕಾಸ್ ದಾಸರ್ ನಮ್ಗೆ ಹೇಳಿದ್ದಾರೆ ಇದನ್ನ ರಹಸ್ಯ ನಾಮ ಹೀಗೆ ತಕೊಳ್ಳೋದು. ಆಮೇಲೆ ಇದೇ ಹೇಳಿದ್ದೇವೆ, ಇದಕ್ಕೆ ನಾವು ಪ್ರಮಾಣವಾಗಿ ಚಾಂದೋಗ್ಯ ಉಪನಿಷದಲ್ಲಿ ನೋಡಿದ್ದೀವಿ. ಚಾಂದೋಗ್ಯ ಉಪನಿಷದಲ್ಲಿ ಸಾಮ ಉಪಾಸನೆಯಲ್ಲಿ ಹೇಗೆ ಬಳಸ್ತಾರೆ ಎಂಬುದನ್ನು ನಾವು ನೋಡಿದ್ದೀವಿ. ಅದು ಉಪನಿಷತ್ ಸಮ್ಮತ್ತನ್ನು ಆಗತ್ತೆ ಅದಕ್ಕೆ. ಸೊ ಹೀಗೆ ಇದನ್ನ ನೋಡಬೇಕು. ನೋಡಿದ ಮೇಲೆ ಕೊನೆ ಎರಡು ಬರುತ್ತೆ ನೋಡಿ, ಕೊನೆಯಲ್ಲಿ ಬಂದು ಗಂಧರಸ ಬರುತ್ತೆ. ಗಂಧರಸ ಬಂದು ಅದು ನಮ್ಮ ದೇಹದೊಳಗೇನು ಇಟ್ಕೋಬಹುದು, ಆಮೇಲೆ ಹೊರಗೇನೆ ಇಟ್ಕೋಬಹುದು. ಅದು ಆದ ಮೇಲೆ ನೆಕ್ಸ್ಟ್ ಬಂದು ಈ ತನ್ಮಾತ್ರಗಳು, ಪಂಚ ತನ್ಮಾತ್ರ. ಈ ಪಂಚ ತನ್ಮಾತ್ರ ಅಂಬುದು ನಮ್ಮ ದೇಹದೊಳಗೆ ಇಟ್ಕೊಂಡ್ರ ಅದು ಆಯತನ ಆಗತ್ತೆ. ಹೊರಗಿರುವಂತ ತತ್ವಗಳು ಆಮೇಲೆ ಲಕ್ಷ್ಮಿ ಇದರಲ್ಲಿ ಇಟ್ಕೊಂಡ್ರೆ ಚೇತನ ವಸ್ತುಗಳಲ್ಲಿ, ಯಾಕಂದ್ರೆ ಬರೀ ಜಡದಲ್ಲಿ ನಾವು ಮಾಡೋದೇ ಇಲ್ಲ, ಚೇತನಗಳಲ್ಲಿ ನಾವು ಇಟ್ಟುಕೊಂಡಾಗ ಅದೇ ಪ್ರತಿಷ್ಠೆ ಆಗತ್ತೆ, ಆಯತನ ಪ್ರತಿಷ್ಠೆ ಆಗತ್ತೆ. ರಹಸ್ಯ ನಾಮ ಅದು ಒಂದೊಂದು ಕೊಟ್ಟಿದ್ದಾರೆ. ಪುರುಷೋತ್ತಮನಿಂದ ಶುರು ಮಾಡ್ತಾ ಇದ್ದಾರೆ ಈ ಪದ್ಯ. ಹೀಗೆ ಹೋಗತ್ತೆ, ರೂಪ ಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ ಪಸ್ತದಿ ವಾಸುದೇವನಿಹ ತಾಪೊಳೆವ ಪಾಯುಸ್ತನಾಗಿ ಜಯಾಪತಿಯು ಸಂಕರುಷನನುಸು ತಾಪಕನೆನಿಸಿ ಪಾದದೊಳುದ ಪಾದದೊಳು ದಾಮೋದರನು ಪೊಳೆವ ಅಂತ ಬರುತ್ತೆ. ಪಾದದಲ್ಲಿ ದಾಮೋದರನು ಪೊಳೆವ, ಪಾದದಲ್ಲಿ. ಸೊ ಫಸ್ಟ್ ಶುರು ಮಾಡಿದ್ದು ಆ ಒಂದು ಪದ್ಮನಾಭನಿಂದ, ಕೈಯಿಂದ, ಕೈ ತತ್ವದಿಂದ, ಕೈಯಿಂದ ಕೆಲಸಗಳನ್ನು ನಾವು ಮಾಡ್ತಾ ಇರ್ಬೇಕು. ಅಂದ್ರೆ ಬೇಸಿಕಲಿ ಕರ್ಮ, ಕರ್ಮ ಮಾಡೋದು ಮನಸ್ಸಿನಿಂದ ಇದ್ದಿರೋದು, ಮನಸ್ಸಲ್ಲಿ ಎಲ್ಲವೂ ಕರ್ಮ ಆಗತ್ತೆ. ನೋಡೋದು ಕರ್ಮ ಆಗತ್ತೆ, ಕೇಳೋದು ಕರ್ಮ ಆಗತ್ತೆ, ಚಿಂತನೆ ಮನಸ್ಸಲ್ಲಿ ಮಾಡೋದು ಕರ್ಮ ಆಗತ್ತೆ. ಆದ್ರೂ ಈ ದೇಹದ ಮೂಲಕವಾಗಿ ನಾವು ಮಾಡೋದು ಕೈಯಿಂದಲೇ ಎಲ್ಲ ಮಾಡ್ತೀವಿ ನಾವು, ಕೈಯಿಂದ ಕಾರ್ಯಗಳಾಗಬೇಕು. ಸೊ ಅದು ಕೈಯಿಂದ ಶುರು ಮಾಡಿ ಕೊನೆಯಲ್ಲಿ ಎಲ್ಲ ಏನೇನು ಹೇಗಾಗಿ ಎಲ್ಲಿ ಮಾಡಿದನು ಕೊನೆಯಲ್ಲಿ ಆ ಪಾದ, ಆ ಭಗವಂತನ ಪಾದದಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಆ ಒಂದು ಸರ್ಕಲ್ ಅದನ್ನ ಇಟ್ಟುಕೊಂಡಿದ್ದಾರೆ. ಸೊ ಕೊನೆಯಲ್ಲಿ ದಾಮೋದರನು ಪೊಳೆವ ಅಂತ, ದಾಮೋದರ ಅಲ್ಲಿ ಅಲ್ಲಿ ಅವನು ನೆಲೆಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೂಪ ಪುರುಷೋತ್ತಮ. ಸೊ ಇಲ್ಲಿ ಫಸ್ಟ್ ಇದು ನಾವು ನೋಡಬೇಕಾದ್ದು, ಇದು ಪಂಚಭೂತ ಪಂಚ ತನ್ಮಾತ್ರ. ಪಂಚ ತನ್ಮಾತ್ರ ಅಂದ್ರೆ ಪಂಚಭೂತಗಳು, ಪಂಚಭೂತದ ಗುಣಗಳು. ಸೊ ಅದಕ್ಕೆ ತನ್ಮಾತ್ರ ಅಂತ ಹೇಳ್ತಾರೆ. ತನ್ಮಾತ್ರ ಅಂದ್ರೆ ಮಾತ್ರ ಅಂಬೋ ಶಬ್ದಕ್ಕೆ ಯಾವುದಿಂದ ನಮಗೆ ಆ ಒಂದು ಜ್ಞಾನ ಬರುತ್ತೋ ಅದಕ್ಕೆ ಮಾತ್ರ ಅಂತ ಹೇಳ್ತಾರೆ. ಯಾಕೆ ತನ್ಮಾತ್ರ ಮಾತ್ರ ಅಂತ ಹೇಳ್ಬೋದಲ್ಲ, ತನ್ಮಾತ್ರ ಯಾಕೆ ಹೇಳ್ತಾರಂದ್ರೆ ತೇನೈವ ಮೀಯತೆ, ಅದನ್ನ ಒಂದನ್ನ ವಿಶೇಷವಾಗಿ ಒಂದೊಂದಲ್ಲಿ ಇರುವಂತ ಒಂದು ಅಸಾಧಾರಣ ಧರ್ಮ ಅಂತ. ಏನು ಅಸಾಧಾರಣ ಧರ್ಮ ಅಂದ್ರೆ ಎಕ್ಸ್ಕ್ಲೂಸಿವ್ ಧರ್ಮ ಇದು. ಈ ತನ್ಮಾತ್ರೆಗಳು ಅಂದ್ರೆ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಹೇಳ್ಬೇಕು ಅಂದ್ರೆ ಗುಣಗಳು, ಒಂದೊಂದು ಪಂಚಭೂತಕ್ಕೇನು ಒಂದೊಂದು ಗುಣಗಳು, ಕ್ವಾಲಿಟೀಸ್ ಇರುತ್ತೆ. ಸೊ ವಿ ರೆಕಗ್ನೈಸ್ ದ ಪಂಚಭೂತ ಥ್ರೂ ದ ಕ್ವಾಲಿಟೀಸ್, ಅದು ಗುಣಗಳಿಂದ ಆ ಒಂದು ಪಂಚಭೂತಗಳು ಇದೆ ಅಂಬೋ ಗುರುತು ನಮ್ಗೆ ಬರುತ್ತೆ. ಇದಕ್ಕೊಂದೇ ಎಕ್ಸಾಂಪಲ್ ನಾವು ನೋಡಿದ್ದೀವಿ ಅಲ್ಲಿ ಬಂತಲ್ಲ ಪ್ರೀವಿಯಸ್ ಪದ್ಯದಲ್ಲಿ ಬರುವಾಗ ಬರುತ್ತೆ. ಅಚನು ಗಂಧ ನರಹರಿ ಅಂತ ಅಲ್ಲಿ ಬರುವಾಗ ಆ ಒಂದು ಗಂಧದಿಂದ ಆ ಒಂದು ಮಳೆ ಬರುತ್ತೆ. ಇವಾಗ ಮಳೆ ಬಂದ್ರೆ ಆ ಮಣ್ಣಿನ ವಾಸನೆ ನಮ್ಮ ಮೂಗಿಗೆ ಬಂದಾಗ ನಮ್ಗೆ ಗೊತ್ತಾಗತ್ತೆ ಭೂಮಿ ಇರೋದು ಎಲ್ಲಿದ್ರು. ಭೂಮಿ ಇರೋದು ಯಾಕೆ ಗೊತ್ತಾಗತ್ತೆ ಅಂದ್ರೆ ಯು ಪರ್ಸೀವ್, ಎಲ್ಲವೂ ಒಟ್ಟಿಗೆ ಇರುತ್ತೆ. ಸೊ ಎಲ್ಲ ಮಿಕ್ಸ್ಚರ್ ಆಗಿದ್ರು ಆ ಒಂದು ಗಂಧದಿಂದ ಆ ಭೂಮಿಯನ್ನ ನಾವು ಗುರುತಿಸ್ತೀವಿ, ಮಣ್ಣಿನ ವಾಸನೆ ಬರುತ್ತೆ ನಮ್ಗೆ. ಸೊ ಆ ಗಂಧ ಅಂಬೋದು ಇಟ್ ಈಸ್ ಅನ್ ಎಕ್ಸ್ಪ್ಲೂ, ಎಲ್ಲದಲ್ಲಿನೂ ಗಂಧ ಇರ್ಬೋದು. ನಾವು ಪರಿಮಳ ಗಂಧ ಹಾಕಿ ಎಲ್ಲ ಹಾಕಿ ಪಂಚಾಮೃತ ನಾವು ತಗೊಳ್ತೀವಿ, ಇನ್ನೊಂದು ತಗೊಳ್ತೀವಿ, ಎಲ್ಲದಕ್ಕೇನು ಗಂಧ ಬರುತ್ತೆ. ಇದನ್ನು ಗಂಧ ಅಂಬೋ ಎಕ್ಸ್ಕ್ಲೂಸಿವ್ ಧರ್ಮ ಸಹಜವಾಗಿ ನ್ಯಾಚುರಲ್ ಆಗಿ ಇರುವುದು ಆ ಮಣ್ಣಿನ ಮಣ್ಣಲ್ಲಿ ಇರುತ್ತೆ. ಸೊ ಮಣ್ಣು ಇದೆ ಅಂಬೋದನ್ನ ಆ ಗಂಧದಿಂದ ನಾವು ವಿ ಪರ್ಸೀವ್ ಇಟ್ಸ್ ನಾಲೆಡ್ಜ್. ಅದಕ್ಕೆ ತನ್ಮಾತ್ರ ಆರ್ ಮಾತ್ರ ಅಥವಾ ಗುಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳೋದು ಫಸ್ಟ್ ನಾವು ಗಂಧ ನೋಡಾಯ್ತು, ಗಂಧ ರಸ ನೋಡಾಯ್ತು. ರಸದಿಂದ
ನೀರಿದೆ ಅಂಬೋ ನೀರು ನೀರನ್ನ ನಾವು ಗುರುತಿಸ್ತೀವಿ. ಅಪ್ಪು ತತ್ವವನ್ನ, ನೀರು ಅಂದ್ರೆ ನೀರು ಕಾಣುತ್ತಲ್ಲ ಕಣ್ಣಿಗೆ, ಏನ್ ಗುರುತಿಸೋದು ಅಂದ್ರೆ ಆ ತತ್ವವನ್ನ ಗುರುತಿಸಿ. ತತ್ವ ಅಂಬುದು ಕಾಣೋದಿಲ್ಲ, ಆ ನೀರ್ಲಿನೂ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಈ ಬ್ರಹ್ಮಾಂಡದಲ್ಲಿ ಎವ್ರಿಥಿಂಗ್ ಇಸ್ ಅ ಮಿಕ್ಸ್ಚರ್ ಓನ್ಲಿ. ಸೊ ಆ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಫ್ರಮ್ ದಟ್ ಮಿಕ್ಸ್ಚರ್ ವಿ ಆರ್ ಏಬಲ್ ಟು ಪರ್ಸಿ. ಅದಕ್ಕೆ ಇದು ಹೇಳ್ತಾರೆ, ಮಣ್ಣು ಇರೋದು ನಾವು ಕಣ್ಣಿನಿಂದ ನೋಡೋವಾಗ ನಡೆಯುವಾಗ ಮಣ್ಣು ಇದೆ ಅಂತ ಗೊತ್ತಾಗತ್ತೆ. ದಿಸ್ ಈಸ್ ಅಸಾಧಾರಣ ಧರ್ಮ ಆಫ್ ದ ತತ್ವ, ದ ಪ್ರಿನ್ಸಿಪಲ್. ಅದರಲ್ಲಿ ಇರುವಂತ ಮಣ್ಣಿನ ಆ ಒಂದು ಗುಣವನ್ನ ಅದು ಗುರುತಿಸಿದೆ. ಸೊ ಇದು ರೂಪ. ಸೊ ಹೀಗೆ ಒಂದೊಂದಕ್ಕೇನಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರೋವಾಗ ರೂಪದಿಂದ ಶುರು ಮಾಡ್ತಾ ಇದ್ದಾರೆ. ರೂಪ ಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ ಶಬ್ದದಿ. ಸೊ ಶಬ್ದ ತಕೊಂಡ್ರೆ ಏನಾಗತ್ತಂದ್ರೆ ಈ ಶಬ್ದದ ಲಕ್ಷಣವನ್ನು ಹೇಳಿದ್ರೆ, ನಾವು ಸುಮ್ಮನೆ ಶಬ್ದ ಅಂತ ಹೇಳ್ತೀವಿ, ಶಬ್ದ ಅಂದ್ರೆ ಸೌಂಡ್ ಅಂಡ್ ನಾಯ್ಸ್ ಅಂತ ಹೇಳ್ತೀವಿ. ಬಟ್ ಶಾಸ್ತ್ರದಲ್ಲಿ ಪ್ರತಿ ಒಂದಕ್ಕೇನು ಅದೇ ಅದ ಕರೆಸ್ಪಾಂಡಿಂಗ್ ಲಕ್ಷಣಗಳನ್ನ ಭಾಗವತದಲ್ಲಿ ಹೇಳಿದ್ದಾರೆ. ಶಬ್ದ ಅಂದ್ರೆ ಏನು ವಿಶೇಷ ಅಲ್ಲಿ, ಶಬ್ದದ ಲಕ್ಷಣ ಏನು ಅಂತ ಹೇಳ್ತಾ ಇದ್ದಾರೆ. ಶಬ್ದದ ಲಕ್ಷಣ ಹೇಗಿರುತ್ತೆ ಅಂದ್ರೆ ಅಭಿದೇಯಿಕ ನಿಷ್ಠತ್ವ ಅಂತ. ಅಭಿದೇಯಿಕ ನಿಷ್ಠತ್ವ ಅಂದ್ರೆ ಏನು ಅಂದ್ರೆ ಕರಿಯೋದಕ್ಕೆ ಅಭಿದಾನ ಅಂತ ಹೇಳ್ತೀವಿ. ಅಭಿದಾನ ಅಂದ್ರೆ ಕರಿಯೋದು, ಹೆಸರು, ನೇಮ್ ಅಂಬೋದು. ಸೊ ಆ ಹೆಸರಿನಿಂದ ಯಾರನ್ನ ಕರಿತೀವೋ, ಯಾವ ವ್ಯಕ್ತಿಯನ್ನ ಕರಿತೀವೋ, ಒಂದು ಎಲಿಫೆಂಟ್ ಅಂತ ಒಂದು ಶಬ್ದ ಇದ್ರೆ, ಗಜ ಅಂತ ಒಂದು ಶಬ್ದ ಇದ್ರೆ, ಆ ಗಜ ಅಂದ ಕೂಡ್ಲೆ, ಗಜ ಅಂಬೋದು ಒಂದು ಅಭಿದಾನ, ಒಂದು ಹೆಸರು. ಕೇಶವ ಅಂಬೋ ಗಜ ಅಂತ ಹೇಳ್ತೀವಿ, ಆ ಗಜ ಅಂಬೋದು ಒಂದು ಹೆಸರು. ಸೊ ಆ ಶಬ್ದದಿಂದ ಯಾವುದನ್ನ ನಾವು ಕರಿತೀವಿ, ಒಂದೇ ದಟ್ ಗಜ, ಒಂದೇ ದಟ್ ಎಲಿಫೆಂಟ್. ಆಕಳು ಅಂದ್ರೆ ಆಕಳಕ್ಕೆ ಮಾತ್ರ ಆ ಶಬ್ದ ಪ್ರಯೋಗ ಆಕಳಲ್ಲಿ ಮಾತ್ರನೇ ಆಗತ್ತೆ, ಮತ್ತು ಇನ್ನೊಂದು ಕಡೆ ಆಗೋದಿಲ್ಲ. ಗಜ ಅಂದ್ರೆ ಗಜಕ್ಕೆ ಮಾತ್ರ ಅಪ್ಲೈ ಆಗತ್ತೆ, ಇನ್ನೊಂದು ನಾಲ್ಕು ಕಾಲು ಇರುವಂತ ಇನ್ನೊಂದು ಪ್ರಾಣಿಗೆ ಅಪ್ಲೈ ಆಗೋದಿಲ್ಲ. ಆ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಗಜ ಅಂಬೋ ಶಬ್ದದಿಂದ ಓನ್ಲಿ ದಟ್ ಎಲಿಫೆಂಟ್, ಎಂಟೈರ್ ಹರ್ಡ್ ಆಫ್ ಎಲಿಫೆಂಟ್ ಅನ್ನ ಮಾತ್ರ ಅದು ಹೇಳುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಅದು ದಟ್ ಕಂಪ್ಲೀಟ್ಲಿ ಇಟ್ ನ್ಯಾರೋಸ್ ಅಂಡ್ ಸ್ಪೆಸಿಫೈಸ್ ಟು ಅ ಪರ್ಟಿಕ್ಯುಲರ್. ಆ ಶಬ್ದದಿಂದ ವಾಚ್ಯನಾಗುವಂತ ವಿಷಯ ಆ ಒಂದು ಪ್ರಾಣಿ ಸಮೂಹವನ್ನೇ ಹೇಳುತ್ತೆ. ಸೊ ಅದಕ್ಕೆ ಆ ಶಬ್ದಕ್ಕೆ ಆ ಒಂದು ಕೆಪಾಸಿಟಿ ಇದೆ, ದೇವರಲ್ಲಿ ಇದ್ದು ಆ ಕೆಪಾಸಿಟಿಯನ್ನ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಶಬ್ದ ಅಭಿದೇಯಿಕ ನಿಷ್ಠತ್ವ ಅಂತ ಹೇಳ್ತಾರೆ. ಆಮೇಲೆ ಶಬ್ದ ಯಾವುದನ್ನ ತಿಳಿಸಿಕೊಡತ್ತೆ ಅಂದ್ರೆ ಹೇಳ್ತಾರೆ, ಆ ಶಬ್ದದ ದ ವೆರಿ ಫ್ಯಾಕ್ಟ್ ದ ಶಬ್ದ ಎಕ್ಸಿಸ್ಟ್ ಇರೋದು ಯಾವುದಕ್ಕೆ ಅಂದ್ರೆ, ಇವಾಗ ಗಜ ಅಂಬೋ ಶಬ್ದ ಇದ್ರೆ ಅದು ಗಜ ಅಂಬೋದು ಎಲಿಫೆಂಟ್ ಅಂತ ನಮ್ಗೆ ಗೊತ್ತು, ಆನೆ ಅಂತ ಗೊತ್ತು. ಬಟ್ ಅದು ದಟ್ ಈಸ್ ನಾಟ್ ದ ಉದ್ದೇಶ ಆಫ್ ಶಾಸ್ತ್ರ. ಆ ಶಬ್ದ ಯಾರಲ್ಲಿ ಪೂರ್ತಿಯಾಗಿ ಅನ್ವಯ ಆಗತ್ತೆ, ಆ ಶಬ್ದವನ್ನ ನಿರ್ಮಾಣ ಮಾಡುವನು ಯಾರು, ಆ ಶಬ್ದವನ್ನ ಧಾರಣೆ ಮಾಡೋನು. ಆ ಎಲಿಫೆಂಟ್ ಅಂತ ನಾವು ತಗೊಂಡ್ರೆ ಆ ಒಂದು ಆನೆಯನ್ನ ಯಾರು ನಿರ್ಮಾಣ ಮಾಡಿದ, ಯಾರು ನಿಯಮನ ಮಾಡಿಸ್ತಾ ಇದ್ದಾನೆ, ಹೂ ಮೇಕ್ಸ್ ಇಟ್ ಲಿವ್ ಅಷ್ಟು ದಿವಸ, ಹೂ ಅದಕ್ಕೆ ಯಾರು ಪ್ರೇರಣೆ ಕೊಟ್ಟು ಎಲ್ಲಾ ಕೆಲಸವೂ ಮಾಡಿಸ್ತಾ ಇದ್ದಾನೆ, ಅದು ಹೋಗಿ ಊಟ ಮಾಡತ್ತೆ, ತಿನ್ನತ್ತೆ, ಏನೋ ಮಾಡುತ್ತೆ, ಏನೋ ಕೆಲಸಗಳು ಮಾಡತ್ತೆ. ಅದು ಮಾಡುವಂತ ಧರ್ಮಗಳನ್ನ ಅಲ್ಲಿ ಯಾರು ಇಟ್ಟಿದ್ದಾನೆ, ಯಾರು ಅದಕ್ಕೆ ಬರುವಂತ ಆಪತ್ತುಗಳನ್ನೆಲ್ಲ ಸಂಹಾರ ಮಾಡ್ತಾನೆ, ಕೊನೆಯಲ್ಲಿ ಅದು ಆಯುಷ್ ಆದ್ರೆ ಅದನ್ನೂ ಸಂಹಾರ ಮಾಡಿಬಿಟ್ಟು ನೆಕ್ಸ್ಟ್ ಜನ್ಮದಲ್ಲಿ ಬೇರೆ ಒಂದು ಒಂದು ಗಿಡವಾಗಿ ಹುಟ್ಟಬಹುದು, ಮನುಷ್ಯನಾಗಿ ಹುಟ್ಟಬಹುದು, ಬೇರೆ ಕೊಡ್ತಾನೆ. ಸೊ ಎಲ್ಲವನ್ನೂ ಮಾಡು. ಆ ಶಬ್ದ, ಆ ಗಜ ಅಂಬೋ ಶಬ್ದ ಯಾರಿಗೆ ಅನ್ವಯ ಆಗತ್ತೆ, ಅಲ್ಲಿ ಇರುವಂತ ಶಬ್ದಕ್ಕೆ ಯಾರು ವಾಚ್ಯನಾಗ್ತಾನಂದ್ರೆ ಭಗವಂತ. ಸೊ ಅದಕ್ಕೆ ಹೇಳ್ತಾರೆ ಈ ಶಬ್ದಗಳ ಮೂಲಕವೇ ಭಗವಂತನನ್ನ ನಾವು ಗುರುತಿರ್ತೀವಿ. ಒಂದೊಂದು ಪದಾರ್ಥದಲ್ಲಿನೂ, ಒಂದೊಂದು ವ್ಯಕ್ತಿಯಲ್ಲಿನೂ ಆಯಾ ಹೆಸರು ಇರೋದು ಆ ಕೊನೆಯಲ್ಲಿ ಭಗವಂತನನ್ನೇ ಮುಟ್ಟತ್ತೆ. ಸೊ ಈ ಶಬ್ದದ ಮೇನ್ ಗುರಿ ಏನು ಅಂದ್ರೆ ಆ ಭಗವಂತನನ್ನ ತಿಳಿಸಿಕೊಡೋದು. ಸೊ ಅದಕ್ಕೆ ಹೇಳ್ತಾರೆ ಪ್ರಧಾನ ಉದ್ದೇಶ ಭಗವತ್ ಜ್ಞಾನ. ಈ ಶಬ್ದಗಳ ಉದ್ದೇಶ ಭಗವಂತನ ಜ್ಞಾನ ಕೊಡೋದಲ್ಲಿ ಇರತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಮೂರನೇದೇನು ಅಂದ್ರೆ ಈ ಶಬ್ದ ಎಲ್ಲಿ ಇರತ್ತೆ, ಶಬ್ದ ಇರೋದು ಆಕಾಶದ ವಿಶೇಷವಾದ ಧರ್ಮ. ಅಂದ್ರೆ ಶಬ್ದ ಎಲ್ಲಿ ಇದೆ ಅಂದ್ರೆ ನಾವು ವೇದಾಂತದಲ್ಲಿ ಇವನ್ ಇಫ್ ಯು ಥಿಂಕ್ ಅಬೌಟ್ ಇಟ್, ಇರೋದು ಆಕಾಶದಲ್ಲೇ ಶಬ್ದ ಇದೆ. ಮತ್ತೆ ನಾವು ತಾನೇ ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವು ವಿ ಡೋಂಟ್ ಕ್ರಿಯೇಟ್ ದ ಶಬ್ದ. ನಾವು ಮಾಡುವಂತ ಕಾರ್ಯ ಏನಂದ್ರೆ ನಮ್ಮ ನಾಭಿಯಿಂದ ಶಬ್ದ ಬರುತ್ತಾ ಅಂತ ಹೇಳ್ತೀವಿ, ಇಲ್ಲ, ನಾಭಿಯಲ್ಲಿ ಇರುವಂತ ಆ ಗಾಳಿ ವೆನ್ ಇಟ್ ಕಮ್ಸ್ ಥ್ರೂ ದ ಮೌತ್, ಬಾಯಿಯಿಂದ ಹೊರಗೆ ಬರೋವಾಗ ಒಂದೊಂದು ಕಡೆನೂ ಬಂದು ಬರೋವಾಗ ಅದು ಏನು ಮಾಡತ್ತಂದ್ರೆ ಆಕಾಶದಲ್ಲಿ ಇರುವಂತ ಶಬ್ದಗಳನ್ನೇ ತೆಗೆದು ಬಿಕಾಸ್ ಆಫ್ ದ ಮಾಡ್ಯುಲೇಷನ್ ಪ ಅಂತ ನಾವು ಹೇಳ್ಬೇಕಂದ್ರೆ ಆ ನಮ್ಮ ತುಟಿ ಇದ್ದಲ್ಲ ಅದು ಇಫ್ ಇಟ್ ಕ್ಲೋಸಸ್ ಕಂಪ್ಲೀಟ್ಲಿ ಆವಾಗ ಬರುವಂತ ಆ ಪ್ರೆಷರ್ ಆ ಗಾಳಿಯಿಂದ ಆ ಒಂದು ಶಬ್ದ ಆಕಾಶದಲ್ಲಿ ಇರುವಂತ ಪ ಅಂಬೋ ಶಬ್ದ ವ್ಯಕ್ತ ಆಗತ್ತೆ. ಹಾಗೆ ಒಂದೊಂದಕ್ಕೇನು ಒಂದೊಂದು ಕಡೆ ನಾವು ಪ್ರೆಷರ್ ಕೊಟ್ಟು ನಮ್ಮ ನಮ್ಮ ಬಾಯನ್ನ ನಮ್ಮ ನಾಲಿಗೆಯನ್ನ ನಮ್ಮ ದಂತಗಳನ್ನ ಉಪಯೋಗ ಮಾಡಿ ನಾವು ಹೇಳುವಂತ ಶಬ್ದ ಅದು ವ್ಯಕ್ತ ಮಾಡುತ್ತೆ. ಇಟ್ ಡಸಂಟ್ ಕ್ರಿಯೇಟ್ ಎನಿಥಿಂಗ್, ನಾವು ವಿ ಆರ್ ನಾಟ್ ಕ್ರಿಯೇಟಿಂಗ್. ಶಬ್ದ ಯಾವತ್ತೂ ನಿತ್ಯ, ಯಾವತ್ತೂ ಅದು ಇರುತ್ತದು. ಸೊ ಅದಕ್ಕೆ ಅದು ಎಲ್ಲಿ ಇರುತ್ತೆ ಅಂದ್ರೆ ಆಕಾಶದಲ್ಲಿ. ಆಕಾಶ ಎಲ್ಲಿ ಇದೆ? ಎಲ್ಲಾ ಕಡೆನೂ ಇದೆ ಆಕಾಶ. ನಮ್ಮೊಳಗೆ ಅಂತ ನಾವು ಮಾಡ್ತೀವಿ ಅಂದ್ರೆ ನಮ್ಮೊಳಗೆ ಇರುವಂತದ್ದನ್ನೇ ತರ್ತಾ ಇದೀವಿ. ಆಕಾಶದಲ್ಲಿ ಇರುತ್ತೆ ಶಬ್ದಗಳು. ಸೊ ಅದು ಆಕಾಶೈಕ ನಿಶ್ಚತ್ವಂ ಅಂತ ಹೇಳ್ತಾರೆ. ಸೊ ಇದು ಶಬ್ದದ ಸ್ವಾಭಾವಿಕ ಲಕ್ಷಣ ಅಂತಾರೆ. ಈ ಶಬ್ದಗಳು ಎಂಬುದು ಎರಡು ರೀತಿಯಿಂದ ಇದೆ, ಒಂದು ವರ್ಣಾತ್ಮಕ, ಇನ್ನೊಂದು ಧ್ವನ್ಯಾತ್ಮಕ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ವರ್ಣಾತ್ಮಕ ಅಂದ್ರೆ ನಾವು ಲೆಟರ್ಸ್ ಅಕ್ಷರಗಳು ಹೇಳ್ತೀವಲ್ಲ, ಅಕ್ಷರಗಳ ಜೋಡಣೆಯಿಂದ ಆ ಒಂದು ಶಬ್ದ ಬರುತ್ತೆ. ಇನ್ನೊಂದು ಧ್ವನ್ಯಾತ್ಮಕ ಅಂತ ಹೇಳ್ತಾರೆ. ಧ್ವನ್ಯಾತ್ಮಕ ಅಂದ್ರೆ ಇಟ್ ನಾದದಿಂದ ಬರುವಂತದ್ದು, ನಾದಕ್ಕೆ ಡೈರೆಕ್ಟ್ ಆಗಿ ಬರೋದಿಲ್ಲ. ನಾದ ಅಂಬೋದು ಆ ಒಂದು ವರ್ಣ ದ್ವಾರ ಅದು ವ್ಯಂಜನ ಮಾಡುತ್ತೆ. ನಾವು ಹೇಳ್ತೀವಿ, ನಾವು ಫಾರ್ ಎಕ್ಸಾಂಪಲ್ ದೇವಸ್ಥಾನಕ್ಕೆ ಹೋದಾಗ ಒಂದು ಗಂಟೆಯನ್ನ ಬಾಡಿಸಿ, ಗಂಟೆಯನ್ನ ಸ್ವಲ್ಪ ಗಂಟೆ ಹೊಡಿತೀವಿ ದೇವಸ್ಥಾನಕ್ಕೆ ಹೋದಾಗ. ಅಲ್ಲಿನವರು ಮಾಡ್ತಾ ಇದ್ದಾರೆ ಏನು ಅಂದ್ರೆ ಅದು ಯಾಕೆ ಸುಮ್ಮನೆ ಸುಮ್ಮನೆ ಶಬ್ದನ, ಬೇರೆ ಶಬ್ದ ಯಾಕೆ ಮಾಡಬಾರ್ದು, ಅದೇ ಶಬ್ದ ಮಾಡ್ಬೇಕಂದ್ರೆ ಅಲ್ಲಿಂದ ಹೊರಡುವಂತ ಒಂದು ಧ್ವನಿ ಬರುತ್ತೆ, ಅದಕ್ಕೆ ಸ್ವರಿತ ಶಬ್ದ ಅಂತ ಹೇಳ್ತಾರೆ. ಆ ಸ್ವರಿತ ಧ್ವನಿ ಯಾವುದನ್ನ ಹೇಳ್ಕೊಡತ್ತೆ ಅಂದ್ರೆ, ದೇವರೇ ನಾನು ದಾಸ, ನೀನು ಈಶ ಅಂದ್ರೆ ಆ ಒಂದು ನೀಚತ್ವವನ್ನ ಹೇಳ್ಕೊಡೋದು, ನಾನು ನಿನ್ಕಿಂತ ನೀಚ ಅಂಬೋದನ್ನ ಆ ಒಂದು ಸ್ವರ ಇದೆ ನೋಡಿ, ಆ ಸ್ವರ ವ್ಯಕ್ತ ಮಾಡತ್ತಂತೆ. ಸೊ ಹಾಗೆ ಅದು ಅದು ಒಂದೊಂದಕ್ಕೆ ಅದು ಸ್ವರಿತ ಸ್ವರವನ್ನ ಹುಟ್ಟಿಸಿ ಆ ತದ್ವಾರ ಆ ಒಂದು ಅರ್ಥವನ್ನ ಅದು ಕೊಡತ್ತೆ. ಸೊ ಒಂದೊಂದಕ್ಕೇನೋ ಆ ಒಂದೊಂದು ಶಬ್ದಕ್ಕೇನೋ ಒಂದೊಂದು ನಾದಕ್ಕೇನೋ ಅರ್ಥ ಇದೆ ಅಂತ ಹೇಳ್ತಾರೆ. ಸೊ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ಅದಕ್ಕಿದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಏನು ಲಕ್ಷಣ, ಏನು ಪ್ರಯೋಜನ, ಏನು ಈ ಶಬ್ದದಿಂದ ಹುಟ್ಟುವಂತ ಈ ಆಕಾಶದ ಪ್ರಯೋಜನ ಏನು ಅಂತ ಹೇಳ್ತಾರೆ. ಬಿಕಾಸ್ ಒಂದೊಂದಕ್ಕೇನು ಕನೆಕ್ಟೆಡ್ ಆಗಿರುತ್ತೆ, ಶಬ್ದ ಆಕಾಶ ಕನೆಕ್ಟೆಡ್ ಆಗಿರುತ್ತೆ. ಸೊ ಶಬ್ದದ ಲಕ್ಷಣವನ್ನ ಹೇಳಿ ಆಕಾಶದ ಲಕ್ಷಣವನ್ನು ಹೇಳ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿದೆ, ವಿ ಡೋಂಟ್ ಥಿಂಕ್ ಅಬೌಟ್ ಇಟ್, ಇದೆಲ್ಲ ಕಾಮನ್ ಸೆನ್ಸ್ ಗೆ ಬರೋದೇ ಇದೆಲ್ಲನು. ಅಲ್ಲಿ ಹೇಳ್ತಾರೆ ಆಕಾಶದ ಧರ್ಮ ಏನು, ಸ್ವಾಭಾವಿಕ ಲಕ್ಷಣ ಏನು ಅಂದ್ರೆ ಹೇಳ್ತಾರೆ, ಆಕಾಶ ಅಂದ್ರೆ ಸ್ಪೇಸ್ ಇರುವಂತ, ಸ್ಪೇಸ್ ಇಸ್ ಯು ಕೆನಾಟ್ ಸಿ ಸ್ಪೇಸ್, ಯು ಕ್ಯಾನ್ ಪರ್ಸೀವ್ ಸ್ಪೇಸ್ ಶಬ್ದ ದ್ವಾರ. ಸೊ ಅದು ಏನ್ ಮಾಡತ್ತೆ, ನಮ್ಗೆ ಅವಕಾಶ ಕೊಡತ್ತೆ. ನಾವು ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಕ್ಕೆ ಬರ್ಲಕ್ಕೆ ಎಲ್ಲದಕ್ಕೇನೋ ಅಬ್ಸ್ಟ್ರಕ್ಷನ್ ಇಲ್ಲಾಂಗೆ ಅವಕಾಶವನ್ನ ಕೊಡೋದು. ಮತ್ತು ಅದು ಏನ್ ಮಾಡತ್ತೆ, ಆಕಾಶ ಎಂಬುದು ಒಳಗೆ ಹೊರಗೆ ವ್ಯಾಪ್ತವಾಗಿರತ್ತೆ, ಎಲ್ಲಾ ಕಡೆನೂ ಇರುತ್ತೆ. ಒಂದು ವಸ್ತುವ ಒಳಗೆ ಇರುತ್ತೆ, ಒಂದು ವಸ್ತುವ ಹೊರಗೆ ಇರುತ್ತೆ, ಆ ವಸ್ತುವಿನ ಒಳಗೇನೂ ಇರುತ್ತೆ. ಅದು ಒಂದು ಪಾಟ್ ಅಂತ ತಕೊಂಡ್ರೆ ಪಾಟ್ ಒಳಗೆ ಇರುತ್ತೆ, ಪಾಟ್ಗೆ ಹೊರಗೆ ಇರುತ್ತೆ. ಆಮೇಲೆ ಆ ಪಾಟ್ ಶೇಪ್ ಇದೆ ನೋಡಿ, ಆ ಶೇಪ್ ಒಳಗೇನು ಒಂದೊಂದು ಆಟಮ್ ಒಂದೊಂದು ನ್ಯೂಕ್ಲಿಯಸ್ನೇನು ಅದು ಇರುತ್ತೆ ಅದು. ಸೊ ಹಾಗೆ ಬಹಿರ್ ಅಂತರೂಪ ದಿಕ್ರೂಪಂ, ಆಕಾಶ ಅಂಬೋದೇ ದಿಕ್ ರೂಪದಿಂದ, ದಿಕ್ ಅಂದ್ರೆ ಎಲ್ಲಾ ಕಡೆನೂ ಹಬ್ಬಿ ಇರುವಂತದ್ದು ಆಕಾಶ. ಮತ್ತು ಇರೋದು ಮತ್ತು ಇರೋ ಇನ್ನೊಂದು ಏನು ಅಂದ್ರೆ ಆ ಅವಕಾಶ ಫಾರ್ ಆಲ್ ಅವರ್ ಇಂಡಿಯಾಸ್, ನಮ್ಮ ಇಂದ್ರಿಯಗಳೆಲ್ಲ ಇರ್ಲಕ್ಕೆ ಪಾತ್ರೆ ಇಡ್ಲಕ್ಕೆ ಒಂದು ಜಾಗ ಬೇಕಲ್ಲ, ಆ ಜಾಗ ಇಟ್ ಅಪ್ಹೋಲ್ಡ್ಸ್, ಇಟ್ ಹೋಲ್ಡ್ಸ್ ಎವ್ರಿಥಿಂಗ್. ನಮ್ಮ ದೇಹದ ಇವಾಗ ನಮ್ಮ ದೇಹದಲ್ಲಿ ಇರುವಂತ ರೂಪ ಮಾತಾಡಿದಾಗ ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ಇಂದ್ರಿಯ, ಬಿಕಾಸ್ ನಾವು ನೋಡಿದ್ದೀವಿ ಪೃಥ್ವಿ ಅಂಶ ಏನೋ, ನೀರಿನ ಅಂಶ ಏನೋ, ಒಂದು ತೇಜಸ್ ಅಂಶ ಏನು ಅಂತ ನೋಡಿದೀವಿ, ಆಕಾಶ ಅಂಶ ಏನು ಅಂದ್ರೆ ಎಲ್ಲವೂ ಇರ್ಲಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದ ಸ್ಪೇಸ್ ದಟ್ ಹೋಲ್ಡ್ಸ್ ಎವ್ರಿಥಿಂಗ್. ಅದಕ್ಕೆ ಹೇಳ್ತಾರ ಅವಕಾಶ ಫಾರ್ ಆಲ್ ಇಂದ್ರಿಯಾಸ್ ಇರುತ್ತೆ ಅಂತ. ಸೊ ಇದು ಆಕಾಶದ ಲಕ್ಷಣವನ್ನ ಹೇಳ್ತಾರೆ. ಸೊ ಇಲ್ಲಿ ಆಕಾಶ ಹೇಳುವಾಗ ಅಲ್ಲಿ ಶಬ್ದ ಅನಿರುದ್ಧ ಶಬ್ದದಿ. ಸೊ ಇಲ್ಲಿ ಇಷ್ಟು ಮಾಡಬೇಕಂದ್ರೆ ಈ ಒಂದು ಜಡ ವಸ್ತು ಈ ಆಕಾಶದಿಂದ ಮಾಡ್ಲಿಕ್ಕೆ ಅದು ಸಮರ್ಥನೆ ಅಲ್ಲ. ಸೊ ಅಲ್ಲಿ ಆಕಾಶದಲ್ಲಿ ಆಕಾಶ ಅಂದ್ರೆ ಆ ಸಮಂತಾಕಾಶ ಪ್ರಕಾಶ ರೂಪದಿಂದ ಅದು ಒಳಗೆ ಕಂಪ್ಲೀಟ್ ಆಗಿ ಇದ್ದು ಇಷ್ಟು ಇದು ಯಾಕೆ ಬಿಡಿ ಬಿಡಿ ಬಿಡಿಯಾಗಿ ಯಾಕೆ ಹೇಳ್ತಾ ಬರ್ಬೇಕು ಅಂದ್ರೆ ಕಾಮನ್ ಸೆನ್ಸ್ ತಾನೇ ಇದೆಲ್ಲ ಅಂದ್ರೆ ಹೀಗೆ ಹೇಳ್ತಾ ಬಂದ್ರೆ ಇಷ್ಟೊಂದು ಕಾರ್ಯ ಆಕಾಶದ ಲಕ್ಷಣ ಅಂತ ಇಷ್ಟಿದೆ. ಇಷ್ಟು ಕಾರ್ಯ ಆಗತ್ತ ಶಬ್ದದ ಲಕ್ಷಣ ಆಮೇಲೆ ಆಕಾಶದ ಕಾರ್ಯಗಳು ಇಷ್ಟು ಆಗತ್ತಂದ್ರೆ ಇದು ಒಂದೊಂದು ಭಗವಂತ ಮಾಡುವಂತ ವಿಧಾನಗಳನ್ನ ಹೇಳ್ತಾ ಇಷ್ಟು ಕೆಲಸಗಳನ್ನ ಭಗವಂತ ಆಕಾಶದಲ್ಲಿ ಇದ್ದು ಮಾಡ್ತಾ ಇದ್ದಾನೆ. ಅವನು ಯಾರು ಅಂದ್ರೆ ಅನಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ ಶಬ್ದದಿ ವ್ಯಾಪ್ತನಾಹಿ ಪ್ರದ್ಯುಮ್ನ ಸರಿ ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ ಸರಿ ಅನಿರುದ್ಧ ಶಬ್ದದಲ್ಲಿ ಅನಿರುದ್ಧ ಇದ್ದಾನಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಕಾಶಕ್ಕೆ ದೇವತೆ ಯಾರು ಅಂದ್ರೆ ಗಣಪತಿ ವಿನಾಯಕ. ಅದಕ್ಕೆ ನಮ್ಗೆ ಏನಾದ್ರು ವಿಘ್ನಗಳು ಅಬ್ಸ್ಟ್ರಕ್ಷನ್ ಏನಾದ್ರು ಬಂದ್ರೂ ನಾವು ಹೇಳೋದು ಆ ವಿನಾಯಕನಲ್ಲಿ ಇರುವಂತ ಆ ಒಂದು ಭಗವಂತನನ್ನೇ ಪ್ರಾರ್ಥನೆ ಮಾಡ್ತೀವಿ. ಸೊ ಇದು ದೇವತೆಯನ್ನು ಆಮೇಲೆ ಭಗವಂತನ ರೂಪವನ್ನು ಹೇಳ್ತಾರೆ. ಇಲ್ಲಿ ಅನಿರುದ್ಧ ಅಂತ ಹೇಳುವಾಗ ಈ ಅನಿರುದ್ಧ ರೂಪ ಭಗವಂತನಿಗೆ ಯಾಕೆ ಅನಿರುದ್ಧ ಅಂತ ಹೆಸರು ಅಂದ್ರೆ ವಿರೋಧ ಇಲ್ಲಂಗೆ ಮಾಡುವವನು ಅನಿರುದ್ಧ. ಯಾವ ಅಬ್ಸ್ಟಕಲ್ ಇಲ್ಲಂಗೆ ಅವನು ಮಾಡ್ತಾನೆ. ಸೊ ಅವನು ಅನಿರುದ್ಧ ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ರೂಪ ಅನಿರುದ್ಧ ಮತ್ತು ರೂಪ ಪುರುಷೋತ್ತಮ ರೂಪದಿಂದ ಬರ್ಬೇಕಾಯ್ತು. ರೂಪ ಪುರುಷೋತ್ತಮನು ರೂಪ ಪುರುಷೋತ್ತಮನು ಅಂತ ಹೇಳುವಾಗ ಈ ರೂಪದ ವರ್ಣ ಲಕ್ಷಣವನ್ನೇ ಹೇಳ್ತಾರೆ. ರೂಪದ ಲಕ್ಷಣ ಏನು ಅಂತ ಹೇಳುವಾಗ ಹೇಳ್ತಾರೆ ರೂಪ ಅಂಬುದು ಇದು ದ್ರವ್ಯ ಆಕೃತಿ. ಅಂದ್ರೆ ಒಂದು ವಸ್ತು ಇದ ಅಂತ ನಮ್ಗೆ ಕಾಣಿಸ್ಬೇಕಂದ್ರೆ ಅಲ್ಲಿ ಆ ಒಂದು ರೂಪ ಆ ಒಂದು ಆಕೃತಿ ಕೊಡುತ್ತೆ. ಅದಕ್ಕೆ ಹಿಗ್ಯೂಸ್ ಶೇಪ್ ಒಂದೇ ಒಂದು ತೇಜಸ್ ಇರೋವಾಗ ಒಂದು ಶೇಪ್ ಬರತ್ತೆ ಅಂತ ಹೇಳ್ತಾರೆ. ದ್ರವ್ಯ ಆಕೃತಿ ಆಮೇಲೆ ಅಲ್ಲಿ ಪ್ರಕಾಶ ಇರುವಂತ ಪ್ರಕಾಶ ಇರಬೇಕು. ದ್ರವ್ಯ ಆಕೃತಿ ಮತ್ತು ಪ್ರಕಾಶ ಇರಬೇಕು. ಪ್ರಕಾಶ ಇದ್ರೇನೆ ಆ ವಸ್ತು ಕಾಣಿಸುತ್ತೆ. ಸೊ ಆಕೃತಿ ಇರಬೇಕು. ಆಕೃತಿ ಒಂದು ಇರೋದು ಸಾಲದು, ಜೊತೆಲಿ ಆ ಪ್ರಕಾಶವೂ ಇರಬೇಕು. ಅದು ಇದ್ರೇನೆ ಆ ಒಂದು ವಸ್ತು ವ್ಯಕ್ತ ಆಗತ್ತೆ. ಆಮೇಲೆ ಅದು ಚೆಂದಾಗೆ ಕಾಣಿಸ್ಕೊಳ್ಳೋದು. ಚೆಂದಾಗೆ ಕಾಣಿಸ್ಬೇಕು ಅಂದ್ರೆ ಅಲ್ಲಿ ಒಂದು ತೇಜಶಕ್ತಿ ಜಾಸ್ತಿ ಆಗಿರಬೇಕು. ಇದು ಒಂದು ರೂಪದ ಲಕ್ಷಣ. ಆ ರೂಪದಿಂದ ರೂಪ ಗುಣ ಇರೋದು ರೂಪದ ಮೂಲಕವಾಗೆ ನಾವು ಯಾವುದನ್ನ ಗುರುತಿಡ್ತೀವಿ ಅಂದ್ರೆ ಅಗ್ನಿಯನ್ನ ಗುರುತಿಡ್ತೀವಿ. ಸೊ ರೂಪದ ಮೂಲಕವಾಗಿ ಬರುವಂತ ಈ ಅಗ್ನಿಯ ಲಕ್ಷಣಗಳು ಏನೇನು ವ್ಯಾಪಾರಗಳನ್ನ ಅಗ್ನಿ ನಮ್ಮ ಒಳಗೆ ಇದ್ದು ಅಗ್ನಿ ಯಾವ ಯಾವ ವ್ಯಾಪಾರಗಳನ್ನ ಮಾಡುತ್ತೆ ಅಂದ್ರೆ ಹೇಳ್ತಾರೆ. ಫಸ್ಟ್ ಬಂದು ಪಾಕಕರಣ ಅಂದ್ರೆ ನಾವು ಏನಾರು ಎನಿಥಿಂಗ್ ಯು ವಾಂಟ್ ಟು ವಾಮಿಟ್ ಅಪ್ ಹೀಟ್ ಇಟ್ ಅಡಿಗೆ ಮಾಡಬೇಕು ಏನಾರು ಮಾಡ್ಬೇಕಂದ್ರೆ ಪಾಕ ಮಾಡ್ಲಿಕ್ಕೆ ಆ ಒಂದು ಬಿಸಿ ಬೇಕಾಗಿರುತ್ತೆ. ದಟ್ ಹೀಟ್ ಬೇಕಾಗಿರುತ್ತೆ. ಅದನ್ನ ಅಗ್ನಿ ಕೊಡ್ತಾನೆ. ಆಮೇಲೆ ಜ್ಯೋತನ ಅಂದ್ರೆ ಪ್ರಕಾಶವನ್ನ ಅದು ಚೆಲ್ಲತ್ತೆ. ಎಲ್ಲಾ ಕಡೆನೂ ಪ್ರಕಾಶ ಚೆಲ್ಲತ್ತೆ. ಅದು ಜ್ಯೋತನತ್ವ ಇರುತ್ತೆ. ಇಟ್ ಕಿಲ್ಸ್ ದ ಡಾರ್ಕ್ನೆಸ್ ಅಂಡ್ ಗಿವ್ಸ್ ಲೈಟ್. ಅದು ಅದನ್ನ ಸ್ವಭಾವವಾಗಿದೆ. ಆಮೇಲೆ ರಸದನ ಅಂದ್ರೆ ಏನಾರು ನೀರು ಏನಾರು ಜ್ಯೂಸ್ ಯು ಡ್ರಿಂಕ್ ಎನಿಥಿಂಗ್ ಏನಾರು ನಾವು ಕುಡಿದ್ರೆ ಏನಿದ್ರು ಚೆಂದಾಗಿ ಅದು ಹೀರ್ಕೊಳ್ಳುತ್ತೆ. ಇಟ್ ಡ್ರೈಸ್ ಅಪ್ ಎವ್ರಿಥಿಂಗ್. ಅದು ಅಗ್ನಿಯ ಲಕ್ಷಣ. ಆಮೇಲೆ ಇನ್ನೊಂದು ಏನು ಅಂದ್ರೆ ಶುಷ್ಟೀಕರಣ ಅಂದ್ರೆ ಎಲ್ಲವನ್ನು ಒಣಗುವಂತೆ ಮಾಡುತ್ತೆ. ಇನ್ನೊಂದು ಏನು ಅಂದ್ರೆ ನಮ್ಗೆ ಚಳಿ ಬಂದಾಗ ನಮ್ಗೆ ಆ ಹಿಮ ನಿವಾರಣೆ ಮಾಡುತ್ತೆ, ಚಳಿಯನ್ನ ಹೋಗಲಾಡಿಸುತ್ತೆ. ಆಮೇಲೆ ಭಕ್ಷಣ, ನಾವು ಊಟ ಮಾಡಿದ್ರೆ ದಟ್ ಹ್ಯಾಸ್ ಟು ಗೆಟ್ ಡೈಜೆಸ್ಟೆಡ್. ಡೈಜೆಸ್ಟ್ ಆದ್ರೆ ಅಗ್ನಿ ಇರಬೇಕು ಒಳಗಡೆ. ಅಗ್ನಿ ಚೆಂದಾಗಿದ್ರೆ ಅಗ್ನಿ ನಾಲ್ಕು ರೀತಿಯಿಂದ ಅಗ್ನಿ ಕೆಲಸ ಮಾಡುತ್ತೆ ನಮ್ಮೊಳಗೆ. ಒಂದು ತೀಕ್ಷ್ಣ ಅಗ್ನಿ ಅಂತ ಬೇಗ 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 ಜೀರ್ಣ ಮಾಡಿ ಕೊಟ್ಟು ಬಿಡತ್ತೆ. ಇಟ್ ಅಬ್ಸಾರ್ಬ್ಸ್. ಇನ್ನೊಂದು ಮಂದ ಅಗ್ನಿ ಅಂದ್ರೆ ಮಂದ ಅಗ್ನಿ ಸ್ಲೋಲಿ ಇಟ್ ಡೈಜೆಸ್ಟ್ ಸ್ಲೋಲಿ ಇಟ್ ಬರ್ನ್ಸ್ ವಾಟ್ ಅವರ್ ವಿ ಇಟ್. ಆಮೇಲೆ ವಿಷಮ ಅಗ್ನಿ ಅಂತ ಹೇಳ್ತಾರೆ. ವಿಷಮಾಗ್ನಿ ಏನ್ ಮಾಡುತ್ತೆ ಅಂದ್ರೆ, ಸಪೋಸ್ ಯು ಟೇಕ್ ಟೂ ಮಚ್ ಆಫ್ ಎನಿ ಸ್ವೀಟ್ ಆರ್ ಟೂ ಮಚ್ ತಗೊಂಡ್ರೆ ಆರ್ ವಾಟ್ ಎವರ್ ಯು ಟೇಕ್ ಇಟ್ ಟೂ ಮಚ್ ಆಫ್ ಐಸ್ ಕೋಲ್ಡ್ ಥಿಂಗ್ಸ್ ಯು ವಿಲ್ ಗೆಟ್ ಕೋಲ್ಡ್ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಬಟ್ ಯು ಟೇಕ್ ಟೂ ಮಚ್ ಇದ್ರೂ ಯು ಡೋಂಟ್ ಗೆಟ್ ಕೋಲ್ಡ್ ಆರ್ ಸಮಥಿಂಗ್. ವಾಟ್ ಇಸ್ ಸಪೋಸ್ ಟು ಡೋ ಇಟ್ ಡಸಂಟ್ ಡೂ ಇಟ್. ಇಟ್ ಡಸ್ ವೆರಿ ವೆಲ್. ನೀವು 20-40 ಲಡ್ಡು ತಗೊಂಡು, ಒಂದು ಲಡ್ಡು ಕಾಂಪಿಟೇಷನ್ 50 ಲಡ್ಡು ತಗೊಂಡ್ರು, ಯು ಹ್ಯಾವ್ ಟು ಹ್ಯಾವ್ ಟಮ್ಮಿ ಏಕ್, ಯು ಡೋಂಟ್ ಹ್ಯಾವ್ ಟಮ್ಮಿ ಏಕ್, ಯು ಇಟ್ ಅಗೇನ್ ನಾರ್ಮಲಿ. ಅಂದ್ರೆ ಏನು, ವಾಟ್ ಇಟ್ ಸಪೋಸ್ ಟು ಡೂ ಅಜೀರ್ಣ ಮಾಡಬೇಕಾಯ್ತು ನಿಮ್ಗೆ, ಅಜೀರ್ಣ ಮಾಡಿಸಿಲ್ಲ, ನಿಮ್ಗೆ ಜೀರ್ಣ ಮಾಡಿಸ್ಬಿಟ್ಟಿದೆ. ಸೊ ವಿಷಮವಾಗಿ ಹೋಗೋದು ವಿಷಮ ಅಗ್ನಿ ಅಂತ ಹೇಳ್ತಾರೆ. ಸಮ ಅಗ್ನಿ ಅಂದ್ರೆ ಯಾವ್ದನ್ನ ಹೇಗೆ ತಗೊಂಡ್ರೆ ಯಾವ ಯಾವ ರೀತಿಯಲ್ಲಿ ಆಯಾ ಕಾಲಕ್ಕೆ ಹಸೆ ಇದೆಲ್ಲ ಹಾಗೆ ಆಯಾ ನೆಮ್ಮಸ್ತವಾಗ ಊಟ ತಿಂಡಿ ಇದೆಲ್ಲ ಸಮವಾಗಿ ಮಾಡ್ಕೊಂಡು ಹೋಗೋದು ಸಮ ಅಗ್ನಿ ಅಂತ ಹೇಳ್ತಾರೆ. ಸೊ ಹೀಗೆ ಭಕ್ಷಣ ಅಂದ್ರೆ ಯಾವ್ದನ್ನು ನಾವು ಸ್ವೀಕಾರ ಮಾಡೋದು, ನಾವು ಒಳಗೆ ಸ್ವೀಕಾರ ಮಾಡುವುದಕ್ಕೆ ಆಯಾ ವಾಟ್ ಎವರ್ ಇಸ್ ಅವರ್ ಕರ್ಮ, ವಾಟ್ ಎವರ್ ಅವರ್ ಲೈಫ್ ಸ್ಟೈಲ್, ಅದಕ್ಕೆ ತಕ್ಕಂಗೆ ಈ ಅಡ್ಜಸ್ಟ್ ಮಾಡುತ್ತದೆ, ಭಕ್ಷಣ ಮಾಡುತ್ತೆ. ಅದೊಂದು. ಇನ್ನೊಂದು ಬಂದು ಶುತ್ತಿಪಾಸ ಅಂತ. ಶುತ್ತಿಪಾಸ ಜನಕ ಬಿಕಾಸ್ ಆಫ್ ದಿಸ್ ಅಗ್ನಿ ಇರುವಂತ ಅಗ್ನಿ ಇದೆ ಆದ ಕಾರಣದಿಂದ ನಮ್ಗೆ ಹಸಿವೆ ಆಗತ್ತೆ, ಬಯಾರಿಕೆ ಆಗತ್ತೆ, ಎರಡನ್ನು ಅದು ಮಾಡತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಅಗ್ನಿಯ ಲಕ್ಷಣಗಳನ್ನು ಇಷ್ಟನ್ನ ವಿವರಣೆ ಮಾಡ್ತಾರೆ. ಇದು ಯಾಕೆ ಇಷ್ಟು ವಿವರಣೆ ಮಾಡಿದ್ದಾರೆ ಅಗ್ನಿಯ ಲಕ್ಷಣ ಅಂದ್ರೆ, ಇಷ್ಟನ್ನು ಅಲ್ಲಿ ಮಾಡುವವನು ಆ ಒಂದು ರೂಪ ಪುರುಷೋತ್ತಮ, ಅಲ್ಲಿ ಇರುವಂತ ತನ್ಮಾತ್ರ, ಈ ಒಂದು ಅಗ್ನಿ ಇದೆ ಎಂಬುದನ್ನ ತೋರಿಸಿಕೊಡುವುದು ರೂಪ ನಮ್ಗೆ. ಆ ರೂಪಕ್ಕೆ ಆ ಒಂದು ಆ ರೂಪಕ್ಕೆ ಆ ಭಗವಂತನ ರೂಪ ಪುರುಷೋತ್ತಮ ರೂಪದಿಂದ ಅವನಿದ್ದಾನೆ ಅಂತ ಹೇಳ್ತಾರೆ. ರೂಪ ಪುರುಷೋತ್ತಮನು ಅಂತ ಹೇಳ್ತಾರೆ. ರೂಪ ಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ. ಸ್ಪರ್ಶ ಪ್ರಾಪಕನ ಸ್ಪರ್ಶಕ್ಕೆ ಅನಿರುದ್ಧ, ಸಾರಿ ನಾನು ಇದಕ್ಕೆ ಹೇಳ್ಬಿಟ್ಟೆ. ಸ್ಪರ್ಶ ಪ್ರಾಪಕನು ಅನಿರುದ್ಧನಂದ್ರೆ ಸ್ಪರ್ಶ ಎಂಬುದು ವಾಯುವಿನಿಂದ ಬರುವಂತದ್ದು. ವಾಯುವಿನಿಂದ ಬರುವುದು ಸ್ಪರ್ಶ ಆಗತ್ತೆ. ಆ ಸ್ಪರ್ಶದಿಂದ ನಾವು ವಾಯು ಇದೆ, ಸ್ಪರ್ಶ ತನ್ಮಾತ್ರದಿಂದ ನಾವು ಗಾಳಿ ಇದೆ ಎಂಬುದನ್ನ ಗುರುತಿಸ್ತೀವಿ. ಸ್ಪರ್ಶದ ಲಕ್ಷಣ ಏನು ಅಂದ್ರೆ ಮೃದು. ಸ್ಪರ್ಶ ಲಕ್ಷಣ ಬಂದು ಮೃದುವಾಗಿ ಇದೆ ಅಂತ ತೋರಿಸ್ಕೊಡತ್ತೆ, ಕಠಿಣವಾಗಿ ಇದೆ ಅಂತ ತೋರಿಸ್ಕೊಡತ್ತೆ. ಆಮೇಲೆ ಶೀತ ಅಂದ್ರೆ ಸಣ್ಣಗಿದೆ, ಬಿಸಿಯಾಗಿದೆ, ಇದೆಲ್ಲವೂ ಸ್ಪರ್ಶದಿಂದ ಬರುತ್ತೆ. ಅದು ಮಾತ್ರ ಇಲ್ಲ, ಈ ಸ್ಪರ್ಶ ಇರೋದು ವಾಯುವಿನಲ್ಲಿ ಮಾತ್ರ ಈ ಸ್ಪರ್ಶ ಎಂಬ ಅಸಾಧಾರಣ ಗುಣ ಇರುತ್ತಂತೆ. ಮತ್ತು ಆ ವಾಯು ಇದೆಲ್ಲ, ವಾಯು ಏನೇನು ಕಾರ್ಯಗಳೆಲ್ಲ ಮಾಡುತ್ತೆ, ಸೊ ದಟ್ಸ್ ಇಟ್ ಈಸ್ ದಿಸ್ ಅಂಡ್ ದ ಪ್ರೀವಿಯಸ್ ಪದ್ಯ. ಎರಡು ಪಂಚಭೂತಗಳು ಪಂಚ ತನ್ಮಾತ್ರವು ಎರಡು ಇಂಟರ್ ರಿಲೇಟೆಡ್. ಸೊ ಅದಕ್ಕೆ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಸೊ ಇದು ಸ್ಪರ್ಶದಿಂದ ವಾಯುವನ್ನ ಗುರುತಿಡ್ತೀವಿ. ಆ ವಾಯುವಿನ ಲಕ್ಷಣ ಏನು ಅಂದ್ರೆ ಹೆಲನ ಕಾರ್ಯ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯನ್ನ ಆಕಾಶ ಎಲ್ಲ ಕಡೆ ಇದ್ರೂ ವಾಯು ಇದ್ರೆ ತಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಕ್ಕೆ ವಾಯು ಕಾರಣ ಆಗತ್ತಂತ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅದು ಏನು ಒಂದು ನಾವು ನೋಡ್ತೀವಿ ಫಾಲ್ ಸೀಸನ್ ನೋಡುವಾಗ, ಆ ಒಂದು ಗಾಳಿ ಬರುವಾಗ ಈ ಒಂದು ಎಲೆಗಳೆಲ್ಲ ಇರುತ್ತೆ, ಎಲೆಗಳೆಲ್ಲ ಒಟ್ಟು ಸೇರಿಸುತ್ತೆ ಒಂದು ಕಡೆ ಹೋಗಿ ಒಂದು ಸ್ಥಾನದಿಂದ ಇನ್ನೊಂದು ಕಡೆ ಅದನ್ನ ಕೊಂಡೊಯ್ಯತ್ತೆ. ಹಾಗೆ ಮಾಡುವಾಗ ಎಲ್ಲವೂ ಒಟ್ಟು ಸೇರಿಸ್ತ, ಒಂದೇ ಕಡೆಯಲ್ಲಿ ಒಟ್ಟು ಸೇರಿಸ್ತ, ಅದಕ್ಕೆ ಏಕೀಕರಣ ಅಂತ, ಐಕ್ಯಕರಣ, ಎಲ್ಲ ಒಟ್ಟು ಮಾಡತ್ತಂತೆ. ಆಮೇಲೆ ಒಟ್ಟು ಮಾಡುವಾಗ ಆ ಶಬ್ದ, ಆ ಎಲೆಗಳ ಶಬ್ದ, ನಾವು ಮನೆ ಒಳಗೆ ಇದ್ರು ಎಲೆಗಳೆಲ್ಲ ಮಾಡುವ ಶಬ್ದಗಳು ನಮ್ಗೆ ಕೇಳಿಸುತ್ತೆ. ಸೊ ಪರಣ ಶಬ್ದ ಅಂತ ಹೇಳ್ತಾರೆ, ಆ ಒಂದೊಂದು ದ್ರವ್ಯ ಶಬ್ದ ನಮ್ಗೆ ಕೇಳುವಂತೆ ಅದು ಮಾಡತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಗಾಳಿ ಎಲ್ಲಾ ಕಡೆನೂ ವ್ಯಾಪ್ತವಾಗಿರುತ್ತೆ, ಎಲ್ಲಾ ಕಡೆನೂ ಇರತ್ತೆ. ಆಮೇಲೆ ನಮ್ಮ ಒಳಗೇನು ಈ ಗಾಳಿ ಇರತ್ತಂತ. ಸೊ ಗಾಳಿಯ ಇದು ಹೇಳ್ತಾರೆ, ವ್ಯಾಪ್ತಿ ಒಳಗೇನೆ ಇರತ್ತಂತ ಹೇಳ್ತಾರೆ. ಒಳಗಿದ್ದು ನಾವು ಆ ಯಾವ ಕೆಲಸಗಳು ಆಗ್ಬೇಕಂದ್ರೆ ಗಾಳಿ ಸಂಚಾರ ನಮ್ಮ ದೇಹದ ಪೂರ ಇರಬೇಕು, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಗಾಳಿಯ ಲಕ್ಷಣ, ಸೊ ಅದು ಬಂದು ಸ್ಪರ್ಶ ಪ್ರಾಪಕನು ಅನಿರುದ್ಧ. ಅನಿರುದ್ಧ ಶಬ್ದದ ಅರ್ಥ ನೋಡಿದ್ದೀವಿ. ಪುರುಷೋತ್ತಮ ಶಬ್ದ ಬರುವಾಗ ಪುರುಷೋತ್ತಮನ ಅರ್ಥ ಬಂದು ಪುರುಷ ಅಂದ್ರೆ ಈ ಪುರದಲ್ಲಿ ಇರುವಂತ, ಪುರದಲ್ಲಿ ಇರುವವರು ಪುರುಷರಾಗ್ತಾರೆ. ಆ ಪುರುಷರು ಎಲ್ಲರೂ ನಮ್ಮ ಪುರದಲ್ಲಿ, ನಮ್ಮ ದೇಹದಲ್ಲಿ ನಾವು ಇದ್ದೀವಿ, ನಮ್ಮ ದೇಹದಲ್ಲಿ ದೇವತೆಗಳೇ ಇದ್ದಾರೆ. ಅದು ಮಾತ್ರ ಇಲ್ಲ, ಉತ್ತಮ ಪುರುಷ, ಎಲ್ಲರಿಗೂ ಶ್ರೇಷ್ಠವಾದಂತ ಅವನು ಪುರುಷ ರೂಪದಿಂದ ಈ ಪುರದಲ್ಲಿ ಇದ್ದಾನೆ. ಇನ್ನೊಂದು ಪುರುಷ ಅಂತ ಹೇಳುವಾಗ ಪೂರ್ವಂ ಓಷತ್ ಅಂತ ಅರ್ಥ. ಅಂದ್ರೆ ಆ ಚತುರ್ಮುಖ ಬ್ರಹ್ಮ, ಆ ದೇವತೆಗಳು ತಮ್ಮ ತಮ್ಮ ಸಾಧನೆಯಿಂದ ಆ ಈ ಒಂದು ದೇವತ್ವ ಸಿಕ್ಕಲಿಕ್ಕೆ ಮುಂಚೆನೆ ತಮ್ಮ ಪಾಪಗಳನ್ನ ತೊಳೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲ ಅಪರೋಕ್ಷ ಜ್ಞಾನ ಆಗಿದೆ, ಅಪರೋಕ್ಷ ದರ್ಶನ ಆಗಿದೆ. ಆದ ಕಾರಣದಿಂದ ಅವರು ಮಾಡಿದ ಪಾಪಗಳು ಅಂದ್ರೆ ಆ ಸಂಚಿತ ಮತ್ತು ಆಗಾಮಿ ಈ ಪಾಪಗಳೆಲ್ಲ ಸುಟ್ಟು ಹೋಯ್ತು. ಚತುರ್ಮುಖ ಬ್ರಹ್ಮನಿಗೆ ತಕೊಂಡು ಅವನಲ್ಲಿ ಪಾಪವೇ ಇಲ್ಲ. ಸೊ ಪುರುಷ ಅಂಬೋ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನ ತಕ್ಕೋಬೇಕಂದ್ರೆ ವಾಯುದೇವರು, ನಮ್ಮ ದೇಹದಲ್ಲಿ ಇರುವಂತ ವಾಯುದೇವರು. ಅವ ಪೂರ್ವದಲ್ಲೇ ಅವರು ಅವ್ರ ಪಾಪಗಳೆಲ್ಲ ಕಳೆದಂದ್ರೆ ಅವ್ರ ಪಾಪಗಳೇ ಇಲ್ಲದ ದೇಹದಿಂದ ನಮ್ಮೊಳಗೆ ಇದ್ದಾರೆ. ಅವರಲ್ಲಿ ಅವರಿಗಿಂತನೂ ಪಾಪ ಸರ್ವತಾ ರಹಿತನಾಗಿರುವವನು ಯಾರು ಅಂದ್ರೆ ಅವನು ಪುರುಷನಲ್ಲಿ ಉತ್ತಮ, ಉತ್ತಮ ಪುರುಷ, ಪುರುಷೋತ್ತಮ ಅಂತ ಒಂದು ಇನ್ನೊಂದು ಅರ್ಥ ನಾವು ನೋಡಿದ್ವಿ. ಪುರು ಅಂದ್ರೆ ದೊಡ್ಡದಾದ ವಸ್ತು, ದೊಡ್ಡದಾದ ವಸ್ತು ಯಾವುದು ಅಂದ್ರೆ ಮೋಕ್ಷ. ಅದನ್ನ ಅವನು ಕೊಡ್ತಾನ. ಸೊ ಆ ಒಂದು ಮೋಕ್ಷದ ಆನಂದ ಪುರುಷ ದೊಡ್ಡ ಆನಂದವನ್ನ ಕೊಡ್ತಾನ. ಶ ಅಂದ್ರೆ ಸುಖ ಆನಂದ, ದೊಡ್ಡವಾದ ಸುಖ ಆನಂದವನ್ನ ಕೊಡುವನು. ಸೊ ಅದು ಯಾರು ಕೊಡ್ತಾರೆ? ದೇವತೆಗಳೆಲ್ಲ ದಾರಿ ತೋರಿಸ್ತಾರೆ, ವಾಯುದೇವರು ರೆಕಮೆಂಡ್ ಮಾಡ್ತಾರೆ. ಕೊಡುವನು ಯಾರು? ಉತ್ತಮ ಪುರುಷನೇ, ಆ ಭಗವಂತನೇ ಕೊಡ್ತಾನೆ. ಸೊ ಅದಕ್ಕೆ ಪುರುಷೋತ್ತಮ ಅಂಬೋ ಶಬ್ದದಿಂದ ಅವನಲ್ಲಿ ಆ ರೂಪದಲ್ಲಿ ಪುರುಷೋತ್ತಮನು, ಸ್ಪರ್ಶದಲ್ಲಿ ಸ್ಪರ್ಶ ಪ್ರಾಪಕನು ಅನಿರುದ್ಧ, ಶಬ್ದದಲ್ಲಿ ವ್ಯಾಪಿಸಿಗ ಪ್ರದ್ಯುಮ್ನ, ಶಬ್ದದಲ್ಲಿ ಪ್ರದ್ಯುಮ್ನ. ಶಬ್ದ ನೋಡಿದ್ದೀವಿ ನಾವು, ಶಬ್ದ ನೋಡಿದ್ದೀವಿ ಅಲ್ಲಿ ಅನಿರುದ್ಧ ಅಂತ ಹೇಳಿದೆ. ಪ್ರದ್ಯುಮ್ನ ಸರಿ ಮಾಡ, ಪ್ರದ್ಯುಮ್ನ ಅಂದ್ರೆ ಆ ಒಂದು ಪ್ರಕರ್ಷವಾಗಿರುವ ಪ್ರಕರ್ಷ ಅಂದ್ರ ಆ ಒಂದು ಜುಮ್ನ ಅಂದ್ರೆ ಬೆಳಕು, ಚಂದಾದ ಬೆಳಕು ಚೆಲ್ಲುತ್ತಾನಂತ ಅವನು ಬಂದು ಶಬ್ದದಲ್ಲಿದ್ದಾನೆ. ಅದು ಶಬ್ದದ ಮೂಲಕವಾಗ ನಮ್ಗೆ ಜ್ಞಾನ ಹಿಂದಾಗೆ ಬರುತ್ತೆ. ಬಿಕಾಸ್ ಶಬ್ದದ ಮೂಲಕವೇ ಎಲ್ಲದು, ಕಣ್ಣು ಕಿವಿ ಎಲ್ಲ ಅವಯವಗಳು ಎಲ್ಲವೂ ಇದ್ರು ಶಬ್ದದ ಮೂಲಕವೇ ನಮ್ಗೆ ಕಮ್ಯುನಿಕೇಟ್. ಒಂದು ಗುರು ಶಿಷ್ಯನಿಗೆ ಹೇಳ್ಕೊಡೋದು ಶಬ್ದದ ಮೂಲಕ. ಆ ಶಿಷ್ಯ ತಿಳ್ಕೊಂಡಿದ್ದಾನೆ ಅಂದ್ರೆ ತಲೆ ಅಲ್ಲಾಡಿಸದ ತಿಳ್ಕೊಂಡಿದ್ದಾನಂತ ಅರ್ಥ ಇಲ್ಲ. ಅವನಿಗೆ ಯಾಸ್ ರಿಪೀಟ್, ಆ ಶಬ್ದದ್ವಾರನೇ ಅವನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ ಗೊತ್ತಾಗತ್ತೆ. ಭಗವಂತನ ಬಗ್ಗೆ ದಾಸರು ಈ ಶಬ್ದದ ಮೂಲಕ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿಲ್ಲ ಬರುವಂತ ರೂಪ, ಆ ಒಂದು ಬೆಳಕನ್ನ ಚೆಲ್ಲುವಂತ ರೂಪ, ಪ್ರದ್ಯುಮ್ನ ರೂಪ, ಶಬ್ದ ಪ್ರದ್ಯುಮ್ನ. ಇದು ಆದ ಮೇಲೆ ಬರುವಂತದ್ದು ಕರ್ಮೇಂದ್ರಿಯಗಳನ್ನ ಹೇಳ್ತಾ ಇದ್ದಾರೆ. ಉಳಿದ ಎರಡು ಕರ್ಮೇಂದ್ರಿಯಗಳನ್ನ ಹೇಳ್ತಾ ಇದ್ದಾರೆ. ಯಾವ್ದಂದ್ರೆ ಉಪಸ್ಥ ಪಾಯು ಹೇಳ್ತಾ ಇದ್ದಾರೆ. ಇದು ಬಂದು ಪ್ರದ್ಯುಮ್ನನು ಉಪಸ್ಥದಿ ವಾಸುದೇವನು ಅಂತ ಹೇಳ್ತಾರೆ. ಉಪಸ್ಥ ತತ್ವದಲ್ಲಿ ಅಂದ್ರೆ ಉಪಸ್ಥ ತತ್ವ ಅಂದ್ರೆ ಜನನೇಂದ್ರಿಯ ಅಂತ ಹೇಳ್ತೀವಿ. ಈ ಜನನೇಂದ್ರಿಯದಲ್ಲಿ ಆ ಒಂದು ವಾಸುದೇವನಿದ್ದಾನೆ. ಯಾಕೆಂದ್ರೆ ಈ ಜನನೇಂದ್ರಿಯಗಳು ನಾವು ಹಿಂದೆ ಪಂಚೀಕರಣ ಮಾಡಿದ್ವಿ. ಆ ಪಂಚೀಕರಣ ಮಾಡುವಾಗ ಅಲ್ಲಿ ಬರುವಾಗ ಕೊನೆಯಲ್ಲಿ ಪೃಥ್ವಿ ತತ್ವ, ಅದು ಕೊನೆಯಲ್ಲಿ ನಾವು ಬರುವಾಗ ಉಪಸ್ಥ ಹಾಕೊಂಡಿದ್ದೀವಿ. ಮತ್ತು ಇಲ್ಲಿ ಈ ಒಂದು ಚಾಪ್ಟರ್ಲಿನ ನಾವು ಬರುವಾಗ ಪಂಚಾಗ್ನಿಯಲ್ಲಿ ಬರುವಾಗ ಉಪಸ್ಥ ಒಂದು ಇಟ್ಕೊಂಡಿದ್ವಿ. ಉಪಸ್ಥದಲ್ಲಿ ಬರುವಂತ ರೂಪವೇ ಅಲ್ಲಿ ಆನಂದ ಅಂತ, ಅಭಿನಂದನ ಆನಂದ ಅಂತ ಬರುತ್ತೆ. ಆ ಪ್ರಜೋತ್ಪತ್ತಿಗೆ ಎಲ್ಲದಕ್ಕೆ ಕಾರಣವಾಗತ್ತೆ. ಸೊ ಆದ ಕಾರಣದಿಂದ ಅಲ್ಲಿ ಆನಂದ ಅಂಬುದನ್ನು ಇಟ್ಟುಕೊಂಡಾಗ ಈ ವಾಸುದೇವನ ಸ್ಮರಣೆ ಅಲ್ಲಿ ಬಂತು. ಸೊ ಈ ವಾಸುದೇವ ಭಗವಂತ ಅಲ್ಲಿ ಉಪಸ್ಥಿತ ಇದ್ದು ಆ ಒಂದು ಜನನ ಕ್ರಿಯೆಯನ್ನು ಮಾಡ್ತಾನೆ. ಆ ವಾಸುದೇವ ಅಂಬೋ ರೂಪ ಹ್ಯಾಗ ಉಪಸ್ಥ ಅಂದ್ರೆ ಹತ್ರನೇ ಇರ್ತಾನೆ, ಒಳಗೇನೆ ಇರ್ತಾನೆ, ನಮ್ಮ ಕಡೆ ಯಾವತ್ತೂ ಇರ್ತಾನೆ. ಸೊ ಉಪಸ್ಥ ಅಂತ ಶಬ್ದ ಉಪಸ್ಥಿತತ್ವ ಹತ್ರನೇ ಇರುವಂತ ಅಂತ ಅರ್ಥ ಉಪಸ್ಥ ಅಂಬೋದಕ್ಕೆ. ಇಲ್ಲಿ ವಾಸುದೇವ ನಮ್ಮ ಉಪಸ್ಥ ಇಂದ್ರಿಯದಲ್ಲಿ ವಾಸುದೇವ ಇದ್ದು ಯಾವತ್ತೂ ಅದನ್ನ ಸ್ವಚ್ಛೆಯಾಗಿ ಆ ಒಂದು ಇರುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ವಾಸುದೇವ ರೂಪದಿಂದ ಅವನು ಮಾಡಿಕೊಡ್ತಾನೆ, ಉಪಸ್ಥಿತದಲ್ಲಿ ಇದ್ದಾನೆ. ಆಮೇಲೆ ವಾಸುದೇವನಿ ತಾಹೊಳೆವ ಪಾಯುಸ್ತನಾಗಿ ಜಯಾಪತಿಯ ಸಂಕರ್ಷಣೆ. ಆಮೇಲೆ ಬರೋದು ಪಾಯು. ಪಾಯು ಅಂದ್ರೆ ಬೇಸಿಕಲಿ ಎಕ್ಸ್ಕ್ರೀಟ್ ಆರ್ಗನ್ ಆಗುತ್ತೆ. ಆ ಪಾಯುವಿನಲ್ಲಿ ಯಾರನ್ನ ಇಟ್ಟುಕೋಬೇಕು ಅಂದ್ರೆ ಇಲ್ಲಿ ಹೇಳ್ತಾರೆ ಸಂಕರ್ಷಣ ಜಯಾಪತಿಯ ಸಂಕರ್ಷಣನ, ಜಯಾಪತಿ ಆದಂತ ಆ ಸಂಕರ್ಷಣನನ್ನೇ ಇಲ್ಲಿ ಇಟ್ಟುಕೋಬೇಕು ಅಂತ ಹೇಳಿ. ಚತುರ್ವಿಂಶತಿ ಮೂರ್ತಿಯಲ್ಲಿನೂ ಈ ಸಂಕರ್ಷಣ, ಅಲ್ಲಿ ಇರುವಂತ ಜಯಾಪತಿ ಯಾರೋ ಅವನೇ ಇಲ್ಲಿ ಈ ಒಂದು ಚತುರ್ವಿಂಶತಿ ಮೂರ್ತಿಯಲ್ಲಿ ಅವನು ಈ ಸಂಕರ್ಷಣನನ್ನ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸಂಕರ್ಷಣ ಬಂದು ಪಾಯು. ಪಾಯು ಅಂದ್ರೆ ಎಕ್ಸ್ಕ್ರೀಟರಿ ಆರ್ಗನ್ಸ್. ಅವನು ಎಕ್ಸ್ಕ್ರೀಟರಿ ಆರ್ಗನ್ಸ್ ಲಿ ಅವನನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಆ ತತ್ವದಲ್ಲಿನೂ ಅವನ ಇಟ್ಕೋಬೇಕು, ಖಂಡ ರೂಪದಿಂದ ಈ ದೇಹದಲ್ಲಿನೂ ಇಟ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಸಂಕರ್ಷಣ ಅಂದ್ರೆ ಸಂಕರ್ಷಣ ಅಂಬೋ ಶಬ್ದಕ್ಕೆ ಆಲ್ಮೋಸ್ಟ್ ಅರ್ಥ ಬಂದು ಕೃಷ್ಣ ಶಬ್ದಕ್ಕೆ ಯಾವ ಅರ್ಥ ಬರುತ್ತೋ ಅದೇ ಶಬ್ದ ಸಂಕರ್ಷಣ ಶಬ್ದಕ್ಕೆ ಬರುತ್ತೆ. ಇಲ್ಲಿ ಕೃಷ್ಣ ಶಬ್ದದಲ್ಲಿ ಕೃ ಅಂದ್ರೆ ಕರ್ತೃತ್ವ ಅಂತ ಹೇಳಿದ್ರು, ಅಲ್ಲಿ ಸಂಕರ್ಷಣ ಅಂದ್ರೆ ಸಮ್ಯ ಚಂದಾಗಿ ಎಲ್ಲವೂ ಮಾಡುವವನು. ಸಂಕರ್ಷಣ ಚಂದಾಗ ನಮ್ಮನ್ನ ಅವನ ಹತ್ರ ಇಳ್ಕೊಳ್ತಾನೆ, ನಮ್ಮಲ್ಲಿ ಇರುವಂತಹ ಪಾಪಗಳನ್ನೆಲ್ಲ ಚೆನ್ನಾಗಿ ತೆಗೆದು ಬಿಡ್ತಾನೆ. ತೆಗೆದು ಬಿಟ್ಟು ನಮ್ಮನ್ನ ತನ್ನ ಕಡೆಗೆ ತಕ್ಕೊಳ್ತಾನೆ, ನಮ್ಮನ್ನ ಅವನು ಸ್ವೀಕಾರ ಮಾಡ್ತಾನ ಅಂತ ಆ ಸಂಕರ್ಷಣ ರೂಪವನ್ನ ಹೇಳ್ತಾರ. ಸೊ ಹೀಗೆ ಉಪಸ್ಥನಾಗಿ ಜಯಾಪತಿಯು ಸಂಕರ್ಷಣನು ಸುಸ್ಥಾಪಕ ನೆನೆಸಿ, ಆಮೇಲೆ ಎಲ್ಲವೂ ಎಲ್ಲ ಆದ ಮೇಲೆ ಕೊನೆಯಲ್ಲಿ ಆ ಒಂದು ನೀವು ಚತುರ್ವಿಂಶತಿ ಆ ಒಂದು 24 ಇರುವಂತ ಆ ಒಂದು ಶೀಟನ್ನ ನೀವು ತಕೊಂಡಾಗ ರಿವರ್ಸ್ಲಿ ಬರ್ತಾ ಇದ್ದಾರೆ. ಸೊ ಸಂಕರ್ಷಣ ಆದ ಮೇಲೆ ಕೊನೆಯಲ್ಲಿ ಪಾದಕ್ಕೆ ಬರ್ತಾ ಇದ್ದಾರೆ. ಸೊ ಪಾದದಲ್ಲಿ ಸುಸ್ಥಾಪ ಎಲ್ಲವೂ ನಮ್ಮ ಇಂದ್ರಿಯಗಳು, ನಮ್ಮ ದೇಹ, ಏನೇನು ಕೆಲಸ ಮಾಡ್ತೀವಿ ಎಲ್ಲವೂ ಇರೋದು ನಮ್ಗೆ ಆಶ್ರಯವಾಗಿ ಇರೋದು ಪಾದ. ಈ ಪಾದದಲ್ಲಿ ಎಲ್ಲವೂ ಸ್ಥಾಪನೆ ಆಗಿದೆ. ಸೊ ಆ ಪಾದ ಇದು ಮಾತ್ರ ಇಲ್ಲ, ಎಲ್ಲ ಗುಣಗಳು, ಭಗವಂತನ ಎಲ್ಲ ಗುಣಗಳು ನಮ್ಮಲ್ಲಿ ಸ್ಥಾಪಕನವಾಗಿ ಇರಬೇಕು, ಸ್ಥಿರವಾಗಿ ನಮ್ಮಲ್ಲಿ ಇರಬೇಕು. ಸೊ ಆ ಪಾದ ನಮ್ಮ ಪಾದದಲ್ಲಿ, ನಮ್ಮ ಪಾದ ಸುತ್ತು, ನಮ್ಮ ಪಾದದ ಒಳಗೆ ಇರುವಂತ ರೂಪ ಯಾವುದು ಅಂದ್ರೆ ಹೇಳ್ತಾರೆ ಸುಸ್ಥಾಪಕನೆನ್ಸಿ. ಸ್ಥಾಪನೆ ಮಾಡಿದ್ದಾನೆ ಈ ದೇಹವನ್ನ, ಸ್ಥಾಪನೆ ಮಾಡಿದ್ದಾನೆ ಈ ದೇಹದಲ್ಲಿ ನಾವು ಮಾಡುವಂತ ಈ ಕೆಲಸಗಳು ಎಲ್ಲವೂ ಮಾಡ್ಲಕ್ಕೆ ಈ ಪಾದಗಳನ್ನ ಕೊಟ್ಟಿದ್ದಾನೆ. ಸೊ ಈ ಪಾದ ಅದಕ್ಕೆ ಭಗವಂತನ ಪಾದ ಕೆಲವೊಮ್ಮೆ ಹೇಳ್ತಾರೆ ಈ ಪಾದದಿಂದ ಭೂಮಿ ಅಂತ ಹೇಳ್ತಾರೆ. ಪುರುಷ ಸೂಕ್ತ ಮುಂತಾದ ಶ್ರುತಿಗಳಲ್ಲಿ ಎಲ್ಲ ಬರುತ್ತೆ. ಸೊ ಪಾದ ಅಂದ್ರೆ ನೆಲೆ. ಆ ಪಾದದಲ್ಲಿ ಯಾರಿದ್ದಾನಂದ್ರೆ ದಾಮೋದರನು ಹೊಳೆವ ಅಂತಾರೆ ಪಾದಕ್ಕೆ. ಸೊ ಆ ಪಾದ ಭಗವಂತನನ್ನ ಸ್ಮರಣೆ ಮಾಡ್ಬೇಕು ನಾವು ನಡೆಯುವಾಗ, ನಾವು ಕಾರ್ಯಗಳು ಮಾಡುವಾಗ ಆ ಪಾದದಲ್ಲಿ ಆ ಒಂದು ದಾಮೋದರನನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಆ ಪಾದ ತತ್ವದಲ್ಲಿ ಜಯಂತ ಪಾದ ಮಾನಿಯೋ ಜಯಂತನೊಳಗೆ ಸುಮೇಧ ನಾಮಗನಿಪ್ಪ ಅಂತ ಬರುತ್ತಲ್ಲ, ಹಾಗೇನೆ ಆ ಜಯಂತನ ಒಳಗೆ ಇವನು ಇದ್ದಾನೆ. ಯಾರು? ಈ ದಾಮೋದರ ರೂಪ ಭಗವಂತ. ಈ ತತ್ವಗಳಲ್ಲಿ ಕೆಲವಾಗಿ ಹೇಳ್ತಾರೆ ಈ ತತ್ವದಲ್ಲಿ ದಾಮೋದರ ಇದ್ದಾನೆ ಅಂತ ಸ್ಮರಣೆ ಮಾಡ್ಬೇಕು. ದಾಮೋದರ ಅಂದ್ರೆ ಏನರ್ಥ ಅಂದ್ರೆ ದಾಮ ಅಂದ್ರೆ ಈ ಒಂದು ದಾಮ ಅಂದ್ರೆ ದಮ ಅಂದ್ರೆ ಇಂದ್ರಿಯ ನಿಗ್ರಹ. ದಮ ಅಂದ್ರೆ ಇಂದ್ರಿಯಗಳನ್ನ ನಮ್ಮ ವಶದಲ್ಲಿ ಇಟ್ಕೋಬೇಕು. ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಇಂದ್ರಿಯಾಸ್ ಅಂದ್ರೆ ಇಂದ್ರಿಯಗಳು ಯಾವತ್ತೂ ಹೊರಗೆನೆ ಹೋಗುತ್ತೆ. ಆ ಹೊರಗೆ ಹೋಗುವಂತ ಆ ಇಂದ್ರಿಯಗಳು ಕಣ್ಣು ಹೊರಗಿನ ಪದಾರ್ಥವನ್ನೇ ನೋಡುತ್ತೆ. ಆ ಕಣ್ಣನ್ನ ಏನ್ ಮಾಡ್ಬೇಕು ಅಂದ್ರೆ ಆ ಹೊರಗಿನ ಪದಾರ್ಥ ಬಂದ್ರು ಆ ಪದಾರ್ಥ ಅಲ್ಲಿ ಇರೋದಕ್ಕೆ ಅದು ಒಳಗೆ ಭಗವಂತ ಇದ್ದಾನಂತ ಒಳಗೆ ನೋಡಬೇಕು. ಹೊರಗೆ ನೋಡಿದ್ರು ಆ ಪದಾರ್ಥದ ಒಳಗೆ ನೋಡಬೇಕು. ಒಳಗೆ ನೋಡಿಬಿಟ್ಟು ಆ ಭಗವಂತನೇ ನಮ್ಮ ಒಳಗೇನೆ ಇದ್ದಾನೆ ಅಂತ ಚಿಂತನೆ ನಮ್ಮ ಒಳಗಣ್ಣಿನಿಂದ ನೋಡಬೇಕು. ಹಾಗೆ ಮಾಡಿದ್ರೆ ಅದಕ್ಕೆ ಇಂದ್ರಿಯ ನಿಗ್ರಹ, ಅದು ಇಂದ್ರಿಯವನ್ನ ಆ ನಿಗ್ರಹ ಮಾಡಿ ಉಳಿದ ಎಕ್ಸ್ಟರ್ನಲ್ ಪದಾರ್ಥದಲ್ಲಿ ಹೋಗ್ನಂಗೆ ಹೋಗಿದ್ರು ಅಲ್ಲಿ ದೇವರನ್ನ ಚಿಂತನೆ ಮಾಡುವುದಕ್ಕೆ ದೇವರು ಇಟ್ಟಿದ್ದಾನೆ ಅಂತ ತಿಳ್ಕೊಂಡು ಮಾಡಿದ್ರೆ ದಾಮರು ಅಂತ ಕರೀತಾರೆ. ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರಿಗೆ ದಾಮರಿಗೆ ದಾಮೋದರ. ಅವ್ರಿಗೆ ಅವನು ಎಲ್ಲವನ್ನು ಭಗವಂತ ರಕ್ಷಣೆ ಮಾಡ್ತಾನೆ, ಅವನಿಗೆ ಎಲ್ಲ ಕೊಡ್ತಾನೆ ಅಂತ ದಾಮೋದರ ಅಂಬೋದು. ದಾ ಅಂದ್ರೆ ದಾಮ ಇಂದ್ರಿಯ ನಿಗ್ರಹ ಉಳ್ಳವ್ರಿಗೆ ದಾ ಕೊಡ್ತಾನೆ. ಇವನು ರ ಅಂದ್ರೆ ಆನಂದವನ್ನ ಕೊಡ್ತಾನೆ ದಾಮೋದರ ಅಂತ ಒಂದು ಅರ್ಥ. ಇನ್ನೊಂದು ದಾಮರ್, ದಾಮ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರು. ಅವರಿಗೆ ಅವರು ಕೊಟ್ಟ ಅಂದ್ರೆ ನಾವು ಏನೋ ಏಕಾದಶಿ ಮಾಡ್ತೀವಿ ಏನೋ ಅವತ್ತು ಒಂದ್ ದಿವಸ ಏನಾದ್ರು ಮಾಡ್ತೀವಿ, ಒಂದ್ ದಿವಸ ಏನಾದ್ರು ಮಾಡುವಾಗ ಆ ಇಂದ್ರಿಯ ನಿಗ್ರಹ ಮಾಡಿದೀವಿ, ಮಾಡಿ ದೇವರಿಗೆ ಅದು ಅರ್ಪಣೆ ಕೃಷ್ಣಾರ್ಪಣ ಅಂತ. ಉದ ಅಂದ್ರೆ ಉದ ಅಂದ್ರೆ ನೀರು ಅಂತನೂ ಅರ್ಥ, ಉದ ಅಂದ್ರೆ ಜೀವರು ಅಂತ ಅರ್ಥ ಉಂಟು. ಆ ಒಂದು ಕೊಟ್ಟದ್ದನ್ನ ದೇವರು ಸ್ವೀಕಾರ ಮಾಡಿ ಒಳ್ಳೇದು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಅದು ಒಂದು ಅರ್ಥ. ಸೊ ಹೀಗೆ ದಾಮ ಅಥವಾ ದಾಮ ಅಂದ್ರೆ ತ್ರಿಧಾಮ, ಎಲ್ಲ ಲೋಕಗಳು ತಕೋಬಹುದು ಅಥವಾ ಮುಕ್ತಿ ಲೋಕಗಳು, ಆ ಅನಂತಾಸನ ವೈಕುಂಠ ಶ್ವೇತ ದೀಪ ಅಂಬೋದು. ಈ ದಾಮವನ್ನ ತನ್ನ ಉದರ, ಇಲ್ಲಿ ಉದರ ಅಂದ್ರೆ ಭಗವಂತನ ಉದರ ಅಂತಾನೆ ತಕೊಂಡು ಆ ಉದರದಲ್ಲಿ ಧರಿಸಿದವನು. ಹೀಗೆ ಅನಂತ ಅನೇಕ ರೀತಿಯಿಂದ ದಾಮೋದರ ಶಬ್ದವನ್ನು ನೋಡ್ಬೋದು. ಸೊ ಅದು ಹೀಗೆ ಅವನೇ, ಅವನಿದ್ದಾನೆ ನಮ್ಮ ಪಾದದಲ್ಲಿ ಅವನಿದ್ದಾನೆ, ಅವನಿಗೆ ಶರಣ ಆಗ್ಬೇಕು. ಯಾವುದೇ ಕರ್ಮ ಈ ದೇಹದಲ್ಲಿ ಇಷ್ಟೂ ನೋಡಿದ್ದೀವಿ 24 ತತ್ವ, ಇಷ್ಟೂ ದೇವತೆಗಳು ಇದ್ದು ದೇವರು ಇಷ್ಟೂ ಒಂದು ವ್ಯಾಪಾರಗಳು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಅವನಿಗೆ ಶರಣ, ಅದೇ ಪೂಜೆ ಆಗತ್ತೆ ಅವನಿಗೆ. ಅದೇ ಅವನು ಕೊಟ್ಟದ್ದನ್ನ ಅವನಿಗೆ ಶರಣ ಮಾ ಅವನಿಗೆ ಕೊಡೋ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವಂತ ದೇವರ ಪಾದಕ್ಕೆ ನಾವು ಆಶ್ರಯ ಅಂತ ತಿಳ್ಕೊಂಡು ಎಲ್ಲವೂ ಮಾಡಬೇಕು ಎಂಬುದನ್ನು ಕೃಷ್ಣಾರ್ಪಣಮಸ್ತು.